ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದ ಶಾಲಿನ ಇಷ್ಟದಾಂ ಕಷ್ಟಹರ್ತೃನ್ನಹ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ವಾಜಿರಾಜ ಪದದ್ವಂದ್ವ ವಾರಿಜಾಸಕ್ತ ಮಾನಸಾನ್ ವಿಶ್ವಪ್ರಿಯ ಗುರುನ್ ವಂದೇ ಮಂದೋಹಂ ಧೀವಿಶುದ್ಧಯ. ಸತ್ಯಂ ಸತ್ಯಂ ಪುನಃ ಸತ್ಯಂ ವಿಷ್ಣುತೀರ್ಥಪ್ರಸಾದದಃ ಸರ್ವೇ ಕಾಮಾ ಭವಂತೇವ ಶಬದೋ ಬಿಂಬಸನ್ನಿಧೌ ಚಿಂತಾಮಣಿಂ ಸುಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಹ್ಯಭೀಷ್ಟದಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಶಾಂಘ್ರಿ ಸೇವಕಂ ನಿತ್ಯಂ ಭೂಸುರಾಗ್ರಕುಲೋದ್ಭವಂ ವಾಸಮಾದಿಶಿಲಾಕ್ಷೇತ್ರಂ ಶೇಷದಾಸ ಗುರುಂ ಭಜೆ. ಶ್ರೀ ಗುರುಭ್ಯೋ ನಮಃ. ವೈಕುಂಠದಿಂದ ಕ್ರಮವಾಗಿ ನಮ್ಮ ಶರೀರದೊಳಗೇನೆ ಇರತಕ್ಕಂಥ ಎಲ್ಲ ಲೋಕಗಳ ಚಿಂತನೆ ನಾವು ಮಾಡ್ತಾ ಬಂದವು. ಇನ್ನು ಮುಂದೆ ಹೇಳುತ್ತಾರೆ, ನಾಭಿಸ್ಥಾನದಲ್ಲಿ ಆರು ದಳದ ಪದ್ಮ ಶೋಭಿಸುತ್ತಿಪ್ಪದು ಭುವರ್ಲೋಕನಾಮದಿಂದ ನೀಲಾಭ ಮೊದಲಾದ ಚತುರ ರೂಪಂಗಳು ನಾಭಿಜಾತನ್ನ ಸಮನಾದ ದೇವನೊಳು. ಹೊಕ್ಕಳಲ್ಲಿ ಯಾವ ಲೋಕ ಇದೆ ಅಂದರೆ ಭುವರ್ಲೋಕ. ಎದೆಯಲ್ಲಿ ಸ್ವರ್ಗಲೋಕ, ಅದರ ಕೆಳಗೆ ನಾಭಿಯಲ್ಲಿ ಭುವರ್ಲೋಕ. ಭುವರ್ಲೋಕದಲ್ಲಿ ಆರು ದಳದ ಕಮಲ ಇದೆ. ಅಲ್ಲಿ ವಿಶೇಷವಾಗಿರತಕ್ಕಂಥ ಭಗವಂತನ ರೂಪ ಯಾವುದು ಅಂದ್ರೆ ಪ್ರದ್ಯುಮ್ನ ರೂಪ ನಿಂತಿದೆ. ಎಲ್ಲಿ ನಿಂತಿರೋದು ಆ ಭಗವದ್ ರೂಪ ಅಂದ್ರೆ ನಾಭಿಜಾತನ್ನ ಸಮನಾದ ದೇವನೊಳು. ದೇವರ ನಾಭಿಯಿಂದ ಹುಟ್ಟಿದವರು ಯಾರು? ಬ್ರಹ್ಮದೇವರು. ಅವರಿಗೆ ಸಮನಾದ ದೇವ ವಾಯುದೇವರು. ಅಂದ್ರೆ ಹೊಕ್ಕಳಲ್ಲಿ, ನಮ್ಮ ಹೊಕ್ಕಳ ಪ್ರಾಂತದಲ್ಲಿ ಆರು ದಳದ ಕಮಲ, ಅಲ್ಲಿ ಮಹಾಗಣಪತ್ಯಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಪ್ರದ್ಯುಮ್ನ ನಿಂತಿದ್ದಾನೆ. ಶುಭಕುಟಿಯಿಂದ ಗಣಪತಿ ಸೇವಿಪ ನಾಭಿ ಸಂಭವ ಮೊದಲಾದ ದೇವತೆಗಳು ವೈಭವದಿಂದಲಿ ವಂದಿಪರು. ಗಣಪತಿ ಪೂಜಾ ಮಾಡುತ್ತಾರೆ. ಇಲ್ಲಿ ಸುತ್ತು ದೇವತೆಗಳು ನಿಂತು ಬ್ರಹ್ಮಾದಿ ದೇವತೆಗಳು ದೇವರ ಸ್ತೋತ್ರ ಮಾಡುತ್ತಾ ಇದ್ದಾರೆ. ಇನ್ನ ಈ ಆರು ದಳಗಳಿಗೆ ವಿಶೇಷ ಇದೆ ಅಂತಾರೆ. ಪದ್ಮನಾಭನ ಸತಿಯರು ಆರು ಜನರು ಉಂಟು. ಆರು ಜನರು ಷಣ್ಮಹಿಷಿಯರು ಈ ಆರು ದಳಗಳಿಗೆ ನಿಂತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವರು ಅಲ್ಲಿದ್ದುಕೊಂಡು ಭಗವಂತನ ವಿಶೇಷವಾದ ಭಕ್ತಿಯನ್ನ ನಮಗೆ ದಯಪಾಲಿಸ್ತಾರೆ ಮಹಾನುಭಾವರವರೆಲ್ಲ. ಇಷ್ಟು ತಿಳಿಸಿಕೊಟ್ಟು ಇದು ನಿಮಗೆ ಗೊತ್ತಾಯ್ತಾ? ನಾಭಿಯಲ್ಲಿ ಯಾವ ಲೋಕ? ಭುವರ್ಲೋಕ. ಎಷ್ಟು ದಳದ ಕಮಲ? ಆರು ದಳದ ಕಮಲ. ಅಲ್ಲಿ ಪೂಜಾ ಮಾಡುವವರು ಗಣಪತಿ. ಯಾವ ರೂಪವನ್ನ? ಪ್ರದ್ಯುಮ್ನ ರೂಪವನ್ನ. ಆರು ದಳಗಳಿಗೆ ಯಾರಿದ್ದಾರೆ? ಷಣ್ಮಹಿಷಿಯರು ಇದ್ದಾರೆ. ಇಷ್ಟು ತಿಳ್ಕೊಂಡ್ರೆ ನನ್ನ ಒಕ್ಕಳಲ್ಲಿ ಜನ ಇದ್ದಾರೆ ಅಂತ ನಿತ್ಯ ಒಂದು ಸಲ ಸ್ಮರಣೆ ಮಾಡಿದರೆ ಸೌಭಾಗ್ಯವಂತನು. ಇದು ತಿಳಿದವ ಮುಖ್ಯ ನಿರ್ಭಾಗ್ಯನೇ ಸರಿ ಈ ಸೊಬಗು ತಿಳಿಯದವ ಅಂತ ಮಾತನ್ನು ಹೇಳ್ತಾರೆ. ತ್ರಿಭುವನದೊಡೆಯ ಗುರು ವಿಜಯ ವಿಠಲರೆಯ ಸ್ವಾಭಿಮಾನದಿಂದ ಪೊರೆವನೋ ತಿಳಿದರೆ. ದೇವರನ್ನ ತಿಳಿಯುವವರೆಗೆ ನಾವು ದೇವರ ಹಿಂದೆ ತಿರುಗಬೇಕು. ದೇವರನ್ನ ತಿಳಿದು ಬಿಟ್ರೆ ನಮ್ಮ ಹಿಂದೆ ದೇವರು ತಿರುಗ್ತಾನಂತೆ. ದೇವರ ಜ್ಞಾನ ಬಂದರೆ ದೇವ ನಮ್ಮ ಹಿಂದೆ ಇರ್ತಾನೆ. ಜ್ಞಾನವಿಲ್ಲ, ದೇವರ ಹಿಂದೆ ನಾವು ತಿರುಗ್ತಾ ಇರಬೇಕು. ನಮಗೆ ಸಿಗುವುದೇ ಇಲ್ಲ. ಸರಿ, ಇನ್ನ ಚೂರು ಕೆಳಗೆ ಬಂದ್ರು, ನಾಭಿಯ ಕೆಳಗೆ. ಅಲ್ಲಿ ಹೇಳುತ್ತಾರೆ, ಮೂಲ ಸ್ಥಾನದಲ್ಲಿ ಚತುರಾದಳ ಕಮಲ ಪ್ರವಾಳ ಮಾಣಿಕವರ್ಣ ದಂತಿಪ್ಪದು. ಹವಳ ಮತ್ತು ಮಾಣಿಕ್ಯ ಎರಡೂ ಬಣ್ಣ ಬೆರೆಸಿದರೆ ಅದು ಹೇಗಿರಬೇಕು ಹಾಗಿದೆ ಕಮಲ ಅಂದ್ರು. ಎಷ್ಟು ದಳ ಕಮಲ? ನಾಲ್ಕು ದಳ ಕಮಲ ಇದೆ. ಈ ಲೋಕಕ್ಕೆ ಏನು ಹೆಸರು? ಭೂರ್ಲೋಕವಿದು ಎಂದು ಕರೆವರು ವಿಭೂಧಾರು ನೀಲೋತ್ಪಲ ಶ್ಯಾಮ ನಾಳುಗಳು. ಭೂಲೋಕ ಅಂತ ಇದನ್ನ ಕರೀತಾರೆ, ನಾಭಿಯ ಕೆಳಗಿರುವ ಲೋಕವನ್ನ. ಇಲ್ಲಿ ಯಾರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಾಲ್ಕು ನಾಡಿಗಳಲ್ಲಿ ನಾಲ್ಕು ರೂಪದಿ ಹರಿ ನಾಲ್ಕು ವೇದಗಳಿಂದ ತುತಿಸಿಕೊಳ್ಳುತ್ತಾ. ಇಲ್ಲಿ ಒಂದೊಂದು ಕಮಲಕ್ಕೂ ಅಂದ್ರೆ ಇಲ್ಲಿ ಕಮಲ ಇದೆಯಲ್ಲ ನಾಲ್ಕು ದಳದ ಕಮಲ, ಆ ನಾಲ್ಕು ದಳದ ಕಮಲಕ್ಕೆ ನಾಲ್ಕು ದಳಗಳಲ್ಲಿ ನಾಲ್ಕು ವೇದಾಭಿಮಾನಿಗಳು ನಿಂತಿದ್ದಾರೆ. ಹಾಗೆ ಬೃಹಸ್ಪತಿ ಬುಧ ಸೋಮ ಶನೇಶ್ವರ ನಾಲ್ಕು ದಳಗಳಿಗೂ ನಿಂತಿದ್ದಾರೆ. ಅವರಲ್ಲದೆ ಶತರೂಪಾದೇವಿ ಪತಿ ಸ್ವಯಂಭುವ ಮನುಗಳು ನಿಂತಿದ್ದಾರೆ ನಮ್ಮ ಹೊಕ್ಕಳು ಕೆಳಗೆ ಈ ಭೂಮಿಯನ್ನ ಪಾಲಿಸ್ತಾ. ಈ ಚತುರ್ದಳ ಕಮಲದಲ್ಲಿ ಇರುವ ದೇವರ ರೂಪ ಯಾವುದು ಅಂದ್ರೆ ಅನಿರುದ್ಧ ರೂಪ. ಇಲ್ಲಿ ಹೇಳ್ತಾರೆ ನೋಡಿ, ಮೇಲೆ ನಿಪ ಸುಷುಮ್ನದಲ್ಲಿ ನಾರಾಯಣ ಲಕುಮಿ ಕೀಲಾಲ ಜಮಿಕ ಸುರರಿಂದಲೇ. ಇಲ್ಲಿ ಹೊಕ್ಕಳ ಕೆಳಗೆ ನಾಲ್ಕು ದಳಗಳಲ್ಲಿ ಭಗವದ್ ರೂಪಗಳು ನಿಂತಿವೆ. ಅಷ್ಟೇ ಅಲ್ಲ, ಇಲ್ಲಿ ಶೀಲಾಭಕುತಿಯಿಂದ ಮನುಶ್ರೇಷ್ಠನು ಸ್ವಯಂಭೂಮನಗಳು ಆ ಅನಿರುದ್ಧ ರೂಪವನ್ನು ಪೂಜಾ ಮಾಡುತ್ತಾರೆ. ನೀಲಾಭನ ಅನಿರುದ್ಧ ನರ್ಚಿಪ ನಿರುತ ಸಲೀಲ ಜಕೆ ಅಭಿಮಾನಿ ಎನಿಸಿ. ಸಲೀಲ ಅಂದ್ರೆ ಸಲೀಲ ನೀರು, ಅದರಿಂದ ಹುಟ್ಟಿದ್ದು. ಜ ಅಂದ್ರೆ ಪದ್ಮ, ಅದಕ್ಕೆ ಅಭಿಮಾನಿ ಎನಿಸಿ, ನಾಲ್ಕು ದಳದ ಪದ್ಮಕ್ಕೆ ಅಭಿಮಾನಿ ಎನಿಸಿ. ಯಾರಿದ್ದಾರೆ? ನಾಭಿಯ ಕೆಳಗೆ ಯಾವ ಲೋಕ? ಭೂಲೋಕ. ಎಷ್ಟು ದಳ ಕಮಲ? ನಾಲ್ಕು ದಳ ಕಮಲ. ನಾಲ್ಕು ದಳ ಕಮಲಕ್ಕೆ ಯಾರು ನಿಂತಿದ್ದಾರೆ? ನಾಲ್ಕು ವೇದಾಭಿಮಾನಿಗಳು ನಿಂತಿದ್ದಾರೆ. ಅಷ್ಟೇ ಅಲ್ಲದೆ ಬುಧ ಬೃಹಸ್ಪತಿ ಸೋಮ ಶನೇಶ್ವರ ನಿಂತಿದ್ದಾರೆ. ಅಷ್ಟೇ ಅಲ್ಲ, ಸಪ್ತ ಮರುತ್ತುಗಳು ನಿಂತಿದ್ದಾರೆ. ಅಷ್ಟೇ ಅಲ್ಲ, ಸ್ವಯಂಭೂಮನುಗಳಿದ್ದು ಅನಿರುದ್ಧನನ್ನ ಪೂಜಾ ಮಾಡುತ್ತಾ ಇದ್ದಾರೆ. ಇಷ್ಟು ಚಿಂತನೆ ಮಾಡಿ ಅಂದ್ರು. ಈ ಕಮಲದ ಅಂದ್ರೆ ನಾಭಿಯ ಕೆಳಗಿರುವ ನಾಲ್ಕು ದಳದ ಕಮಲದ ಕೆಳಗೇನಿದೆ? ನಾವು ಎಂದು ಆಲೋಚನೆ ಮಾಡಲ್ಲ. ಒಳಗೇನಿದೆ ಅಂದ್ರೆ ಒಂದು ವೇಳೆ ಸೀಳಿ ತೋರಿದ್ರೆ ಹೇಗಿದೆ ಎಲ್ಲ ತೋರ್ತಾ ಇದ್ದಾರೆ. ಕಾಲ ಚಕ್ರದಿ ತರದಿ ಜಡವಾಯು ತಾನಿಂದು ಮೂಲ ಅಧೋಭಾಗದಲ್ಲಿ ತಿರುಗುವುದು. ಆ ನಾಲ್ಕು ದಳದ ಕಮಲ ಕೆಳಗೆ ಜಡವಾಯು ತಿರುಗ್ತಾ ಇರುತ್ತೆ. ಅದೇನು ಮಾಡುತ್ತೆ? ಮಲಮೂತ್ರಗಳನ್ನ ಹೊರಗೆ ಹಾಕುತ್ತೆ. ಅಷ್ಟೇ ಅಲ್ಲ, ಗರ್ಭಿಣಿ ಸ್ತ್ರೀಯರಲ್ಲಿ ಕೂಸನ್ನು ತಳ್ಳುವುದು ಈ ವಾಯುವೆ, ಸೂತಿಕಾ ವಾಯು ಅಂತ. ಇಷ್ಟು ಹೇಳುತ್ತಾರೆ. ಮೂರ್ಲೋಕನಾಥನು ಇನಿತು ವ್ಯಾಪಕನಾಗಿ ವಿಶಾಲ ಕರುಣದಿಂದ ಸಲಹುತ್ತೀರೇ. ಬಾಲಮಾತಿಗಾರಾಗಿ ಗ್ರಹಿಸದಿರುವ ಮನುಜ ವ್ಯಾಳ ವ್ಯಾಘ್ರನೆ ಸರಿ ನರನಾದರೂ. ಮನುಷ್ಯರಾದರೂ ಕೂಡ ದೇವರು ಈ ರೀತಿ ಇದ್ದಾರೆ ಎಂಬುದು ತಿಳ್ಕೊಳ್ಳದೆ ಇದ್ರೆ ಅವರು ಮನುಷ್ಯರಲ್ಲ ಅಂತ ಹೇಳಿಬಿಡ್ತಾ ಇದ್ದಾರೆ. ಅಂದರೆ ತಿಳಿಯಬೇಕಾದ ವಿಷಯ ತಿಳಿಯಲೇಬೇಕು. ಹೂವ ನಿತ್ಯ ನಿರಯ ನಿತ್ಯದಲ್ಲಿ ಯಮ ತಾನು ಬಾಳುವ ನಿಂತು ಮುಕ್ತಿ ಪಥದಿಂದಲೀ. ಈ ಒಂದು ಅನುಸಂಧಾನ, ಈ ಒಂದು ಆಂತರಂಗಿಕವಾದ ಬಿಂಬ ಚಿಂತನೆ ಇಲ್ಲದೆ ಮೇಲು ಮೇಲು ಎಷ್ಟೇ ದೇವರ ಪೂಜಾ ಅದು ಇದು ಎಲ್ಲ ಮಾಡುತ್ತಾ ಇದ್ರೂ ಕೂಡ ನರಕಕ್ಕೆ ಹೋಗುವುದು ತಪ್ಪಲ್ಲ ಅಂತ ಹೇಳ್ತಾ ಇದ್ದಾರೆ. ಆಂತರಂಗಿಕವಾದ ಚಿಂತನೆ ಪ್ರಧಾನ ಅಂದ್ರು. ಇನ್ನು ಮುಂದೆ ಸ್ವಲ್ಪ ಖಾರವಾಗೂ ಹೇಳ್ತಾರೆ. ಕೀಲು ಕೀಲಿಗೆ ನಿಂದು ವ್ಯಾಪಾರ ಮಾಳ್ಪನ್ನ ಆಲೋಚಿಸಿ ತಿಳಿಯದೆ ವ್ಯರ್ಥವಾಗಿ ಸಾಲು ಕರ್ಮವ ಮಾಡೆ ಅವನ ಸಾಹಸವನ್ನು ಸೂಳಿಗಿಕ್ಕಿದ ಧನದಂತೆ ನೋಡೋ. ಅರ್ಥ ಆಯ್ತು? ಕೀಲು ಕೀಲಿಗೆ ನಿಂದು ವ್ಯಾಪಾರ ಮಾಳ್ಪನ್ನ ಆಲೋಚಿಸಿ ತಿಳಿಯದೆ ವ್ಯರ್ಥವಾಗಿ ಸಾಲು ಕರ್ಮವ ಮಾಡೆ. ಏನೇನು ಮಾಡ್ತಿರೋ ಮಾಡಿಬಿಡಿ, ಉಪವಾಸ ವನವಾಸ ಏನು ಬೇಕಾದರೂ ಮಾಡಬಹುದು. ಸಾಲು ಕರ್ಮವ ಮಾಡೆ ಅವನ ಸಾಹಸವನ್ನು ಸೂಳಿಗಿಕ್ಕಿದ ಧನದಂತೆ ನೋಡೋ. ಅಲ್ಲ, ಎಷ್ಟು ಹೊಟ್ಟೆ ಹೊಡೆದಿದ್ರೆ ಹಾಗೆ ಹೇಳ್ತಾರವರು. ಪಾಲ ಸಾಗರ ಶಾಯಿ ಗುರು ವಿಜಯ ವಿಠಲನ್ನ ಲೀಲೆ ತಿಳಿದು ತೃಪ್ತನಾಗು ಇನ್ನು. ಒಟ್ಟಾರೆ ಆ ಋಷಿ ಮುನಿಗಳೆಲ್ಲ ತಪಸ್ಸು ಮಾಡುತ್ತಾ ಇದ್ರು ಅಂತ ಹೇಳ್ತಾರಲ್ಲ. ತಪಸ್ಸು ಅಂದ್ರೆ ಏನ್ ಮಾಡೋದು, ಕಣ್ಣು ಮುಚ್ಚಿ ಕೂತು ರಾಮ ರಾಮ ಅನ್ನೋದ ಇಲ್ಲ. ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಇದನ್ನೇ ಮಾಡ್ತಾ ಇದ್ರು. ಒಳಗೆ ದೇವರು ಮಾಡುವ ವ್ಯಾಪಾರಗಳ ಸತತ ಚಿಂತನೆ ಮಾಡ್ತಾ ಬರ್ತಾ ಇದ್ರು. ಹಾಗಾದರೆ ಹೊಕ್ಕಳ ಕಳೆಗೆ ಭೂಲೋಕದವರೆಗೆ ಎಲ್ಲಾ ಲೋಕಗಳು ಪರಿಚಯ ಆಯಿತು. ಒಂದು ಸಲ ಮೇಲಿಂದ ಹೇಳಿದರೆ ಹೇಳ್ತೀರಾ? ನಾನೇ ಹೇಳ್ಬೇಕಾ? ಸರಿ, ಏನಮ್ಮ ಹೇಳಲ್ವಾ? ಹೇಳ್ತೀರಾ? ಹೇಳಿ ಹೇಳಿ. ಯಾಕಂದ್ರೆ ಅಲ್ಲ ಗಂಡ, ಇಲ್ಲಿ ವಾಲ್ಯೂಮ್ ಬರ್ತಾ ಇಲ್ಲ. ಇದು ನಮಗೆಲ್ಲ ಅಂತ ತಿಳ್ಕೋಬೇಡಿ. ಶೇಷದಾಸರಂತ ಮಹಾನುಭಾವರು ನಿತ್ಯಾನುಷ್ಠಾನಕ್ಕಿಟ್ಟಿದ್ದು, ಗಂಡಸರು ನಮಗೆಲ್ಲ ಇದು ಅಂತ ಈ ರೀತಿ ಬೇಡ. ಸರಿ, ನಾನು ಕೇಳ್ತೇನೆ, ಹೇಳಿಬಿಡಿ. ತಲೆಯ ಮೇಲೆ ಯಾವ ಲೋಕ? ನೀವು ಬಹಳ ಬ್ಯಾಕ್ವರ್ಡ್ ಆಗ್ಬಿಟ್ಟಿದೀರ ಎಲ್ಲರೂ. ನಾಳೆ ನಾನು ಬರೋ ಹೊತ್ತಿಗೆ ಎಲ್ಲರ ಬಾಯಿಂದ ಫಾಸ್ಟ್ ಆಗಿ ಉತ್ತರ ಬರ್ತಾ ಇರಬೇಕು, ಇಲ್ಲ ನಾಳೆದು ಹೇಳಲ್ಲ. ಸರಿಯಾ? ಅಲ್ಲ, ನೀವೊಂದು ಮಾತು ಕೇಳಬಹುದು. ಎಲ್ಲರೂ ಬರ್ತಾರೆ, ಪ್ರವಚನ ಕರೆದರೆ ಮಾಡಿ ಹೋಗ್ತಾರಪ್ಪ, ನೀವೇ ಪಾಠ ಕೊಡ್ತೀರಾ ಮಾಡಿ ಮಾಡಿ ಅಂತ ಅಲ್ವಾ? ನಿಮ್ಗೇನ್ ಬರುತ್ತೆ? ಸುಮ್ಮನೆ ಹೇಳಬೇಕು, ನಿಮ್ ತಾಣಿ ಹೋಗ್ತಾ ಇರಬೇಕು. ಮಾಡಿದ್ರೆ ಮಾಡ್ತೀವಿ, ಬಿಟ್ರೆ ಬಿಡ್ತೀವಿ. ಅಲ್ಲ, ನಾನು ಈ ತರ ಮಾಡದಿದ್ರೆ ನಮ್ಮ ಗುರುಗಳಿಗೆ ಸಿಟ್ಟು ಬಂದು, ನನ್ನ ಗುರುಗಳು ಯಾರು ಇರ್ತಾರಲ್ಲ ಅವರು ನನ್ನ ಹಾಗೆ ಬಿಟ್ಬಿಟ್ಟು ಹೋಗ್ತಾರೆ. ನೀನು ಹಾಗೆ ಬಿಟ್ಟಿದೀಯಾ, ನಿನ್ನ ನಾವು ಹಾಗೆ ಬಿಟ್ರೆ ನಿನ್ ಗತಿ ಏನು ಅಂತ. ಅವರು ನನ್ನ ಬಡದು ಮಾಡಿದವರೇ. ನಮ್ಮ ಸ್ವಾಮಿಗಳ ಹತ್ರ ಅಧ್ಯಯನ ಕೂತಾಗ ನಾನು ಬಹಳ ಸೋಮಾರಿ, ನಾನು ಬೇಗ ಹೇಳುವುದರಲ್ಲಿ ನಾನು ಬಹಳ ಕಡಿಮೆ. ಅದಕ್ಕೆ ಸ್ವಾಮಿಗಳು ಎಲ್ಲಿ ಮಲಗ್ತಾರೆ ಆ ರೂಮಿಗೆ ಅಡ್ಡ ಮಲಗ್ತಾ ಇದ್ದೆ. ಅವರು 3:30 ಎದ್ದು ಕಿಟಕಿ ಹಾಕಿದ್ರೆ ಹೇಳ್ತಾ ಇದ್ದೆ, ನಾನಾಗಿ ಹೇಳ್ತಾ ಇದ್ದಿಲ್ಲ, ಅವರೇ ಎಬ್ಬಿಸಿ ಯಾಕಪ್ಪ ಇವನಿಗೆ ಇಂಟ್ರೆಸ್ಟ್ ಇಲ್ಲ ಹಾಳಾಗಿ ಹೋಗ್ಲಿ ಅಂತ ಹೋಗಿದ್ರೆ ನಾನೇನಾಗ್ತಿದ್ದೆ. ಎಬ್ಬಿಸಿ 6 ಗಂಟೆವರೆಗೂ ಪಾಠ ಮಾಡಿ ನಂತರ ಅನ್ನಿಕಕ್ಕೆ ಹೋಗ್ತಾ ಇದ್ರು. ಮತ್ತೆ ನಾನು ಕೇಳಿದ್ರೆ ಬಹಳ ಒಳ್ಳೇದು, ಕೇಳಿಲ್ಲ ಇನ್ನಾ ಒಳ್ಳೇದು ಅಂತ ನಾನು ಹೋಗ್ಬೋದು ಅಲ್ವಾ? ನಂದೇನು ಹೋಗಲ್ಲ. ಆದರೆ ಒಬ್ಬೊಬ್ಬರು ಎಲ್ಲರೂ ಕೂಡ ಸಾತ್ವಿಕರಿದ್ದೀರಿ. ಲೌಕಿಕದಲ್ಲೇ ಇದ್ರೂ ಕೂಡ ಅನುಷ್ಠಾನ ಮಾಡಬೇಕು ಅಂತ ಹಂಬಲ ಇದೆ, ಏನೋ ಮಾಡಬೇಕು ಅಂತೇಳಿ ಬರ್ತಾ ಇದ್ರು. ಇಲ್ಲಾಂದ್ರೆ 1 ಗಂಟೆ ಟಿವಿ ಮುಂದೆ ಕೊಡ್ಬೋದಾಗಿತ್ತಲ್ಲ, ಇಲ್ಲಿ ಬಂದು ಇಲ್ಲಿ ಕೂತು ಇಲ್ಲಿ ಕೇಳಬೇಕು ಅಂತ ಹೇಳಿದ್ರೆ ಈ 1 ಗಂಟೆ ಸುಮ್ಮನೆ ಕೇಳಿ ಬಿಟ್ಟು ಹೋಗಿಬಿಟ್ರೆ ಏನು ಉಪಯೋಗ? ಸರಿ, ಮಿಕ್ಕದ್ದೇನಾಯ್ತೋ ಬೇಡ. ಇದನ್ನ ಗಟ್ಟಿಯಾಗಿ ಹಿಡಿದರೆ ಜೀವನದ ಅರ್ಧ ಪಾಲು ನಮ್ ಹಿಂದಕ್ಕೆ ಬರುತ್ತೆ. ಏನೇನು ಕಳ್ಕೊಂಡಿದ್ವೋ ಎಲ್ಲ ಹಿಂದಕ್ಕೆ ಬರುತ್ತೆ, ಮುಂದೆ ಇಡೀ ಜೀವನ ಸಾರ್ಥಕ ಆಗಿಬಿಡುತ್ತೆ. ಹಾಗಾದರೆ ಶಿರಸ್ಸಿನ ಮೇಲೆ ಇರುವ ಲೋಕ ವೈಕುಂಠ ಲೋಕ. ಅಲ್ಲಿ ಎಷ್ಟು ದಳದ ಕಮಲ? 12 ದಳದ ಕಮಲ. ಅಲ್ಲಿ ದೇವರ ರೂಪ? ವಾಸುದೇವ ರೂಪ. ಪೂಜಾ ಮಾಡುವವರು? ಮುಕ್ತಾ ಮುಕ್ತರು. ಅಲ್ಲ, ನಿಮಗೆ ಪ್ರಾಯಶಃ ಈ ಜಿರಾಫ್ ಕಾಪಿ ಯಾರ ಹತ್ರ ಇಲ್ಲ ಅಂತ ಕಾಣುತ್ತೆ. ಇವತ್ತೇ ನೀವು ಇಲ್ಲಿ ಮುಗಿದು ಕೂಡಲೇ ಜಿರಾಫ್ ಮಾಡಿಸ್ಕೊಳ್ಳಿ, ಎಲ್ಲರೂ ಜಿರಾಫ್ ಮಾಡಿಸ್ಕೊಳ್ಳಿ. ಎಲ್ಲಾರು ಜಿರಾಫ್ ಮಾಡಿಸಿಕೊಂಡು ಎಲ್ಲರೂ ನಾಳೆ ಕೂಡುವ ಕಾಲಕ್ಕೆ ಜಿರಾಫ್ ಕಾಪಿ ಇಲ್ಲದೆ ಯಾರು ಕೂತಿರಬಾರದು. ಬಂದಿಲ್ವಾ? ಹೌದಾ? ಹಾಗಾದ್ರೆ ಅಲ್ಲ, ಒಂದು ಕೆಲಸ ಮಾಡಿಬಿಡಿ, ಎಲ್ಲ ಕಾಪಿಗಳಿಲ್ಲಿವೆ, ಆ ಕಾಪಿ ಇದಾದ ಕೂಡಲೇ ಎಷ್ಟು ಜನ ಬೇಕೋ ಇಲ್ಲಿ ಕೊಟ್ರೆ ಮಾಡಿ ಕೊಡ್ತಾನೆ. ನಾಳೆ ಕೈಯಲ್ಲಿ ಇಟ್ಕೊಂಡ್ಬಿಡಿ, ಇವತ್ತ ತಗೊಂಡು ಹೋಗ್ರಿ, ಚಿಂತನೆ ಮಾಡಿ. ನಾಳೆ ಬರುವಾಗ ಬೆಳಿಗ್ಗೆನೆ ಚಿಂತನೆ ಮಾಡಿ, ಪುಸ್ತಕ ತೆಗೆದು ಒಂದ್ಸಲ ಆಚಾರ ಹೇಳಿದ್ದಾರಲ್ಲ, ಆಚಾರಗಾಗಿಯಾದ್ರೂ ಚಿಂತನೆ ಮಾಡೋಣ ಅಂತ ಮಾಡಿಬಿಡಿ. ನಂತರ ಸಂಜೆಗೆ ಬಂದಾಗ ಉತ್ತರ ಕೊಡಿ. ಸರಿ, ನಂತರ ತಲೆ ಮೇಲಿಂದ ಚೂರು ಕೆಳಗೆ ಬಂದ್ರೆ ಶಿರಸ್ಸಿನಲ್ಲಿ ಎಷ್ಟು ದಳ ಕಮಲ? 1000 ದಳ ಕಮಲ. ಯಾವ ಲೋಕ? ಸತ್ಯ ಲೋಕ. ಆ 1000 ದಳ ಕಮಲಕ್ಕೆ ಎಷ್ಟು ಕೇಸರ? ಅಲ್ಲಿರುವ ದೇವರ ರೂಪ ಪುರುಷ ನಾಮಕ. ಪೂಜಾ ಮಾಡುವುದು? ಬ್ರಹ್ಮ ಆದಿ ಋಷಿಗಳು ಪೂಜಾ ಮಾಡುತ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ, ಎಲ್ಲ ಬಂದ್ರೆ ವಾಲ್ಯೂಮ್ ಬಹಳ ಚೆನ್ನಾಗಿರುತ್ತೆ ಅಲ್ವಾ? ಸರಿ, ನಂತರ ಅಲ್ಲಿಂದ ಚೂರು ಕೆಳಗಿಡಿದರೆ ಎಲ್ಲಿ? ಹುಬ್ಬಿನ ಮಧ್ಯದಲ್ಲಿ. ಯಾವ ಲೋಕ? ತಪೋಲೋಕ. ಅಲ್ಲಿ ಎಷ್ಟು ದಳ ಕಮಲ? 2 ದಳ ಕಮಲ. ಅಲ್ಲಿ ಯಾರು ಪೂಜಾ ಮಾಡುವುದು? ಗರುಡ ದೇವರು. ಯಾರನ್ನ ಪೂಜಾ ಮಾಡುತ್ತಾರೆ? ಕೃಷ್ಣನನ್ನ. 2 ದಳಗಳಿಗೆ ಯಾರಿದ್ದಾರೆ? ಬ್ರಹ್ಮವಾಯುಗಳಿದ್ದಾರೆ. ಸುಳಾದಿ ಮುಗಿಯೋದ್ರೊಳಗೆ ದಿನಾದ ಹೇಳ್ತಾ ಬಂದ್ರೆ ಅಭ್ಯಾಸ ಆಗ್ಬಿಡುತ್ತೆ ಅಲ್ವಾ? ಸರಿ, ನಂತರ ಚೂರು ಕೆಳಗಿಡಿದರೆ ಕಂಠ. ಕಂಠದಲ್ಲಿ ಯಾವ ಲೋಕ? ಜನೋಲೋಕ. ಎಷ್ಟು ದಳದ ಕಮಲ? 16 ದಳದ ಕಮಲ. ಏನಮ್ಮ ನೀವೇ ಎಲ್ಲ ಮಾಡಿಸ್ಬೇಕು, ನಾನಿರಲ್ಲ, ನೀವೇ ಎಲ್ಲ ನಿಂತು ಲೀಡರ್ ನೀವೇ ಅಲ್ವಾ? ನೀವು ಬರ್ಲಿಲ್ಲ. ಸರಿ ಸರಿ ಸರಿ, ರೈಟ್. ನಾಳೆಯಿಂದ ಇವತ್ತು ತಗೊಳ್ಳಿ, ಎಲ್ಲ ಮಾಡಿಕೊಂಡು ನಾಳೆ ನಾನು ಬರೋದ್ರೊಳಗೆ ಸ್ವಲ್ಪ ಲೇಟಾಗೆ ಬರ್ತೇನೆ, ಅಷ್ಟರೊಳಗೆ ಪ್ರಾಕ್ಟೀಸ್ ಮಾಡಿಸ್ಬಿಡಿ. ಇಲ್ಲ ಇಲ್ಲ, ನಾಳೆ ತರ್ತೇನೆ ನಾನು. ಅದು ಮಾಡಿಸಿದ್ದಾರೆ, ಅದು ಒಳ್ಳೆ ದೇವರ ಒಳ್ಳೆ ಪ್ರಿಂಟ್ ಮಾಡಿಸಿದ್ದೇವೆ ಅಲ್ವಾ? ಸರಿ, ನಾಳೆ ಕೊಡೋಣ ಅದನ್ನ. ನಾಳೆ ಕೊಟ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಇಲ್ಲಿ ಕಲರ್ ಜಿರಾಕ್ಸ್ ಇದೆಯಾ? ಕಲರ್ ಜಿರಾಕ್ಸ್ ಇದ್ರೆ ಫಸ್ಟ್ ಕ್ಲಾಸ್ ಆಗಿರುತ್ತೆ, ಮನೆಯಲ್ಲಿ ಇಟ್ಕೊಂಡು ಚಿಂತನೆ ಮಾಡಬಹುದು, ಅನುಕೂಲ ಆಗುತ್ತದೆ. ಸರಿ, ನಂತರ ಇಲ್ಲಿ ಎಷ್ಟು ದಳದ ಕಮಲ? 16 ದಳದ ಕಮಲ. ಯಾವ ಲೋಕ? ಜನೋಲೋಕ. ಅಲ್ಲಿರುವ ಮೂರ್ತಿ ಯಾವುದು? ಹಾ, 16 ದಳಗಳಿಗೆ ಯಾರಿದ್ದಾರೆ? ಚಂದ್ರ ಕಲಾ ಅಭಿಮಾನಿ ದೇವತೆಗಳು 16 ಜನ ಇದ್ದಾರೆ. ಅವರು ಚಿಂತನೆ ಮಾಡುವುದು ದಧಿರಾಮನನ್ನ. ಅಲ್ಲಿರೋ ದೇವತಾ ಯಾರು? ಶೇಷ ದೇವರು. ಪೂಜಾ ಮಾಡುವುದು ದೇವರ ಮೂರ್ತಿ ಲಕ್ಷ್ಮೀ ನಾರಾಯಣ. ಸರಿಯಾ? ಆ ಚೂರು ಕೆಳಗಿಳಿದರೆ ಉರಸ್ಸು. ಉರಸ್ಸಿನಲ್ಲಿ ಯಾವ ಲೋಕ? ಮಹರ್ಲೋಕ. ಎಷ್ಟು ದಳ ಕಮಲ? 12 ದಳ ಕಮಲ. ಅಲ್ಲಿ ಯಾರು ಪೂಜಾ ಮಾಡುವುದು? ರುದ್ರದೇವರು. ಯಾರನ್ನ ಪೂಜಾ ಮಾಡುತ್ತಾರೆ? ನರಸಿಂಹನನ್ನು ಪೂಜಾ ಮಾಡುತ್ತಾರೆ. ಸುಲಭ, ಸರ 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 ಮಾಡ್ಕೋಬಹುದು. ಸ್ವಲ್ಪ ಹೃದಯಕ್ಕೆ ಬಂದಾಗ ಜಾಸ್ತಿ ಇದೆ ಇನ್ಫಾರ್ಮೇಶನ್, ಕೇಳೋಣಂತೆ. ಹೃದಯದಲ್ಲಿ ಎಷ್ಟು ದಳದ ಕಮಲ? 8 ದಳದ ಕಮಲ. ಯಾವ ಲೋಕ ಇದು? ಸ್ವರ್ಗ ಲೋಕ. ಇದಕ್ಕೆ ಇಲ್ಲಿ ಪೂಜಾ ಮಾಡುವುದು ಯಾರು? ಇಂದ್ರದೇವರು. ಸ್ವರ್ಗ ಅಂದ್ರೆ ಇಂದ್ರದೇವರೇ, ಹೌದಾ? 8 ದಳಗಳಿಗೆ ಯಾರ್ಯಾರಿದ್ದಾರೆ? ದಿಕ್ಪಾಲಕರಿದ್ದಾರೆ. ಸರಿಯಾ? ದಿಕ್ಪಾಲಕರು. ಆ ದಿಕ್ಪಾಲಕರು ಯಾರ್ಯಾರು, ಯಾವ ದಿಕ್ಕಿನಲ್ಲಿ ಇದ್ದಾರೆ? ಪೂರ್ವದಲ್ಲಿ ಯಾರು? ಪೂರ್ವದಲ್ಲಿ ಇಂದ್ರ, ಉಪೇಂದ್ರ, ಅಗ್ನಿ ದಿಕ್ಕಿನಲ್ಲಿ ಅಗ್ನಿ ಪರಶುರಾಮ, ದಕ್ಷಿಣಕ್ಕೆ ಯಮ ರಾಮ, ನೈಋತ್ಯದಲ್ಲಿ ನಿರ್ವೃತಿ ಜನಾರ್ದನ, ಪಶ್ಚಿಮದಲ್ಲಿ ವರುಣ ಮತ್ಸ್ಯ ಅಲ್ವಾ, ವಾಯವ್ಯದಲ್ಲಿ ಪ್ರವಾಹ ವಾಯು ಹಯವದನ, ಒಳ್ಳೆ ಚೆನ್ನಾಗಿ ಹೇಳ್ತಾ ಇದ್ದೀರ ಹರಿಕಥಾನಮಸ್ಕಾರ ಅಲ್ವಾ. ನಂತರ ಉತ್ತರ ದಿಕ್ಕಿನಲ್ಲಿ ಕುಬೇರ ಕಪಿಲ, ವೆರಿ ಗುಡ್, ಬಹಳ ಚೆನ್ನಾಗಿ ಹೇಳಿದ್ರ. ಈಶಾನ್ಯಕ್ಕೆ ರುದ್ರದೇವರು ನರಸಿಂಹ, ಮೇಲೆ ಬ್ರಹ್ಮವಾಯುಗಳು, ಕೆಳಗೆ ಶೇಷಕಾಮರು. ಬ್ರಹ್ಮವಾಯುಗಳಲ್ಲಿ ನಾರಾಯಣ, ಶೇಷಕಾಮರಲ್ಲಿ ಸಂಕರ್ಷಣ, ಇಷ್ಟು ನಿಂತಿದ್ದಾರೆ. ಇದರಲ್ಲಿ ಇನ್ನೊಂಚೂರು ಕೇಳಿದರೆ, ಪೂರ್ವ ದಿಕ್ಕಿಗೆ ಅಲ್ಲಿ ಆ ಕಮಲದಲ್ಲಿ ದೇವರ ರೂಪಗಳು ಯಾವ್ದಾವುದಿದೆ? ಕಮಲದಲ್ಲಿ ಮೂರು ದೇವರ ರೂಪಗಳಿವೆ. ಪ್ರಾದೇಶ, ಪ್ರಾದೇಶ, ಅಗ್ರೇಶ, ಮೂಲೇಶ. ಹೌದಾ? ಪ್ರಾದೇಶನ ಅಳತೆ ಎಷ್ಟು? ಚೋಟು, ಚೋಟು ಅಂದ್ರೆ ಎಷ್ಟು? ಹೌದಾ, ಸರಿ. ಅಗ್ರೇಶ ಅಂಗುಷ್ಟ, ಮೂಲೇಶ ಅಂಗುಷ್ಟಾಗ್ರ. ಹೌದಾ? ಪ್ರಾದೇಶನ ಆಕಾರ ಚತುರ್ಭುಜ ನಾರಾಯಣ, ನಾಲ್ಕು ಭುಜಗಳಿರುವ ನಾರಾಯಣ. ಮೂಲೇಶ ಎಂಟು ಭುಜದ ನಾರಾಯಣ. ಅಗ್ರೇಶ ನಾನು ಹೇಳಿಲ್ಲ, ಜೀವನ ಆಕಾರದಲ್ಲಿ ಇರ್ತಾನೆ. ಜೀವ ಯಾವ ಆಕಾರದಲ್ಲಿ ಇರ್ತಾನೋ ಅದೇ ಆಕಾರದಲ್ಲಿ ಅಗ್ರೇಶ ಇರ್ತಾನೆ. ಜೀವ ಯಾವ ಆಕಾರದಲ್ಲಿ ಇರ್ತಾನೆ? ಯಾವುದು ಬೇಕಾದ್ರೂ ಇರಬಹುದು. 84 ಲಕ್ಷ ಯೋನಿಗಳಲ್ಲಿ ಯಾವ ಬ್ರ್ಯಾಂಡ್ ಅಲ್ಲೂ ಇರಬಹುದು. ಅಂದ್ರೆ ಸ್ವರೂಪ ದೇಹ, ಅದಕ್ಕೊಂದು ಕತೆ ಹೇಳಿಬಿಟ್ರೆ ಚೆನ್ನಾಗಿರುತ್ತೆ. ಯಾರು? ವಿಜಯದಾಸರು. ಆದವಾನಿಯಲ್ಲಿ, ಆದವಾನಿ ಗೊತ್ತಾ, ಆದೋನಿ ಅಂತಾರೆ ಮಂತ್ರಾಲಯ ಹತ್ತಿರ, ಅಲ್ಲಿ ವಿಜಯದಾಸರು ತುಂಬಾ ಕಾಲ ವಾಸ ಮಾಡಿಕೊಂಡಿದ್ದು. ಅಲ್ಲೇ ಗೋಪಾಲದಾಸರಿಗೆ ಅಂಕಿತವಾಗಿದ್ದು, ಅಲ್ಲೇ ವೇಣುಗೋಪಾಲದಾಸರಿಗೂ ಅಂಕಿತವಾಗಿದ್ದ ಜಾಗ. ಅಲ್ಲಿ ವಿಜಯದಾಸರು ಹಾದಿಯಲ್ಲಿ ಹೋಗ್ತಾ ಇದ್ದಾರೆ. ಒಂದು ಮನೆಯಲ್ಲಿ ಬ್ರಾಹ್ಮಣ ಭಾಗವತ ಪುರಾಣ ಹೇಳ್ತಾ ಇದ್ದಾರೆ. ಹೇಳ್ತಾ ಇದ್ರೆ ದಾಸರು ಆ ಪುರಾಣ ಹೇಳುವವರಿಗೆ ಕೇಳುವಂತೆ ಶಿಷ್ಯರ ಜೊತೆ ಹೇಳಿದರು, ನೋಡೋ ಒಳಗೆ ಕಾಗೆ ಪುರಾಣ ಆಗ್ತಾ ಇದೆ ಅಂತ ಹೇಳಿ ಹೋದ್ರು. ಕಾಗೆ ಪುರಾಣ ಅಂದ್ರೆ ವ್ಯರ್ಥ ಮಾತು ಅಂತ ಅರ್ಥ. ಸರಿ, ಅವರು ಬಂದ್ರು ದಾಸರಿಗೆ ಕಾಲಿಗೆ ಬಿದ್ರು, ನನ್ನ ಪುರಾಣ ಅಷ್ಟು ವ್ಯರ್ಥ ಆಯ್ತಾ ಸ್ವಾಮಿ, ಏನ್ ತಪ್ಪಿದ್ರು ತೋರಬೇಕು ಅಂದ್ರೆ, ಹೇಳಿದ್ದೇನು ಗೊತ್ತಾ, ನಿನ್ನ ಪುರಾಣ ಚೆನ್ನಾಗಿತ್ತಪ್ಪ, ನಿನ್ನ ಸ್ವರೂಪಕ್ಕಾಗೆ ಅದು ತೋರ್ಲಿಕ್ಕೆ ಕರೆದೆ ಅಲ್ಲ. ಈ ಸಬ್ಜೆಕ್ಟೇ ನಮಗೆ ಗೊತ್ತಿಲ್ಲ. ಎಷ್ಟೊತ್ತು ಭಾಗವತ ಕೇಳದೆ, ಭಾರತ ಕೇಳದೆ, ಮೇಲ್ ಮೇಲೆ ಕಥೆ ಕೇಳದೆ, ಅದರಲ್ಲೇ ಕಾಲ ಕಳೆದೆ ಕೃಷ್ಣಾರ್ಪಣ ಆದೆ ಅಂತ. ಈ ಒಳಗಿನ ಸಿಲೆಬಸ್ಸೇ ನಮಗೆ ಗೊತ್ತಿಲ್ಲ. ಅದನ್ನ ಹೇಳ್ತಾ ಇದ್ದಾರೆ, ನಮ್ಮ ಒಳಗಿರುವ ಮೂಲೇಶ ಅಲ್ಲ ಅಗ್ರೇಶ ಯಾವ ಆಕಾರ? ನಮ್ಮ ಆಕಾರ. ನಾವು ಯಾವ ಆಕಾರದಲ್ಲಿ ಇರ್ತೇವೋ ಆ ಆಕಾರದಲ್ಲಿ ಇರ್ತಾನೆ ಅಗ್ರೇಶ. ಇಷ್ಟೆಲ್ಲ ಹೇಳಿದ ಮೇಲೆ, ಸರಿ, ಈ ಕಮಲದ ಒಳಗೆ ಮೂಲೇಶ ಎಲ್ಲಿರ್ತಾನೆ? ಬುಡದಲ್ಲಿರ್ತಾನೆ, ಕರ್ಣಿಕ ಅಲ್ಲಿರ್ತಾನೆ. ಆ ಮೂಲೇಶನ ಪಾದದ ಮೂಲದಲ್ಲಿ, ಹೆಬ್ಬೆರಳಿನಲ್ಲಿ ಯಾರಿರ್ತಾರೆ? ಪ್ರಾಣದೇವರಿರ್ತಾರೆ. ಪ್ರಾಣದೇವರ ಬಲಪಾದದ ಹೆಬ್ಬೆರಳಿನಲ್ಲಿ ಯಾರಿರ್ತಾರೆ? ಜೀವ ಇರ್ತಾನೆ. ಜೀವನ ಸಹಿತ ದೇವರು ಪ್ರಾಣದೇವರನ್ನು, ಜೀವನನ್ನ ಹೊತ್ತುಕೊಂಡು ತಿರುಗ್ತಾ ಇರ್ತಾರೆ ಅಲ್ವಾ. ಯಾವ ಯಾವ ದಿಕ್ಕಿಗೆ ಬಂದ್ರೆ ಏನೇನು ಬುದ್ಧಿ ಬರುತ್ತೆ? ಪೂರ್ವ ದಿಕ್ಕಿಗೆ ಬಂದ್ರೆ ಯಾವ ಬುದ್ಧಿ ಬರುತ್ತೆ? ಸತ್ಪುಣ್ಯ ಮಾರ್ಗದಲ್ಲಿ ಮನವೆರಗುವುದು. ಹೌದಾ? ಅದಾದ ಮೇಲೆ ಅಗ್ನಿಯ ದಿಕ್ಕಿಗೆ ಬಂದರೆ ಅದಕ್ಕೆ ಅಪದ್ಯವೇ ಸ್ವಲ್ಪ ಬಾಯ್ಪಾಠ ಮಾಡಿಬಿಟ್ರೆ ಕನ್ಫ್ಯೂಷನ್ ಇರಲ್ಲ. ನಿದ್ರಾ ಆಲಸ್ಯ ಹಸಿ ತೃಷೆಯು ಇವತ್ತು ಬರ್ತಾ ಇರುತ್ತೆ. ಮಧ್ಯಾಹ್ನ ಊಟ ಆಯಿತು, ರಾತ್ರಿ ಊಟ ಇಲ್ಲ, ನಿದ್ರಾ ಆಲಸ್ಯ ಹಸಿವೆ ತೃಷೆ ಶುರು ಆಗಿರುತ್ತೆ. ಅಂದ್ರೆ ಅಲ್ಲಿದ್ದಾನೆ ದೇವ ಅಂತ ಅರ್ಥ, ಅಗ್ನಿಯ ಮೂಲಕ ಬಂದಿದ್ದಾನೆ ಅಂತ ಅರ್ಥ. ಸರಿ, ಯಮಧರ್ಮರಾಜರ ಹತ್ರ ಬಂದರೆ ಸಂಭರಿತ ಕೋಪಾತೋಪ ತೋರುವುದು, ನೈಋತ್ಯದಲ್ಲಿ ಬಂದರೆ ಪಾಪ ಕರ್ಮವ ಮಾಡ್ಪ, ವರುಣನಲ್ಲಿ ವಿನೋದ ಹಾಸ್ಯವು, ಪಶ್ಚಿಮ ದಿಕ್ಕಿಗೆ ಬಂದರೆ ಮೂಲೇಶ ಅಲ್ಲಿ ವಿನೋದ ಹಾಸ್ಯ ಬರುತ್ತೆ. ಇನ್ನ ವಾಯುವಿನಲ್ಲಿ ಬಂದರೆ ಗಮನಾಗಮನ, ನಂತರ ದಕ್ಷಿಣಕ್ಕೆ ಬಂದರೆ ಉತ್ತರಕ್ಕೆ ಬಂದರೆ ಕುಬೇರನಲ್ಲಿ ದಾನ ಮಾಡುವ ಬುದ್ಧಿ ಬರುತ್ತೆ. ಈಶಾನ್ಯದಿದ್ದ ಬಂದರೆ ರುದ್ರದೇವರ ಹತ್ರ ವೈರಾಗ್ಯ ಪುಟ್ಟುವುದು. ಹೌದಾ? ಇದು ಅಂದ್ರೆ ಯಾತ್ರಿಗೆಲ್ಲ ಎಲ್ಲಿ ಬಂದ್ರೆ ಏನ್ ಹುಟ್ಟಿದ್ರು ನನಗೇನಾಯ್ತು ಅಂತೀರಾ? ಇಲ್ಲ, ದೇವರು ಎಲ್ಲೆಲ್ಲಿ ಬಂದ್ರೆ ಏನೇನು ಬರ್ತಾ ಇದೆ ತಿಳ್ಕೊಂಡು ದೇವರಿಗೆ ಅರ್ಪಣೆ ಮಾಡಬೇಕು. ಸಿಲೆಬಸ್ ಅಲ್ಲಿ ಇದು ಬರ್ತಾ ಇದೆ. ಸೊ ನಿಮಗೆ ದಿನಾಗ್ಲೂ ಚೂರು ಚೂರು ಸಿಲೆಬಸ್ ಬೆಳೆಸ್ತಾ ಹೋಗ್ತೇನೆ ನಾನು. ನಿತ್ಯ ಚಿಂತನೆ ಮಾಡುವ ಕ್ರಮ ಶೇಷದಾಸರ ಸುಳಾದಿ ಇಟ್ಟುಕೊಳ್ಳಿ. ನಿತ್ಯವೂ 14 ಲೋಕಗಳನ್ನ ಮತ್ತು ವಿರಾಟ್ ರೂಪವನ್ನ ಚಿಂತನೆ ಮಾಡಿ. ಚೂರು ಇನ್ನ ಚಿಂತನೆ ಇದೆ, ಅದು ಬೆಳಿಗ್ಗೆ ಮುಗಿಸಿಬಿಡಿ. ಆದ ಮೇಲೆ 1 ನಿಮ್ದಲ್ಲ ಅಂದುಕೊಳ್ಳಿ. 14 ಪ್ರಕರಣ ಚತುರ್ದಶಿ ಗ್ರಂಥದ್ದು, 14 ಚಿಂತನೆಗಳು ಸರಸರಸರ ಮಾಡಿ ಮುಗಿಸಿಬಿಡಿ. ಆಯ್ತಾ? ಮಧ್ಯಾಹ್ನ ಊಟ ಆದ್ಮೇಲೆ ಸ್ವಲ್ಪ ಟೈಮ್ ಇರುತ್ತಲ್ಲ, ಆಗ ದಿನಕ್ಕೊಂದು, ಮುಂದೆ ಷೋಡಶಿ ಆಗುತ್ತೆ, ಒಂದೊಂದು ಪ್ರಕರಣ ಚಿಂತನೆ ಮಾಡ್ತಾ ಹೋಗಿಬಿಡಿ. ದೇವರು ನನ್ನಲ್ಲಿ ಹೀಗಿದ್ದಾರೆ, ನಮೋ ನಮಃ ಅಂದ್ಬಿಡಿ. ಸಾಕಲ್ವಾ? ಬೆಳಿಗ್ಗೆ ಆಯಿತು, ಮಧ್ಯಾಹ್ನ ಆಯಿತು, ಸಾಯಂಕಾಲ ಪ್ರವಚನ ಇರುತ್ತೆ, ಇನ್ನು ರಾತ್ರಿ ಸ್ವಲ್ಪ ಟಿವಿ ನೋಡಿ ಮಲ್ಕೊಂಡ್ಬಿಡಿ. ಎಕ್ಸಾಮ್ಸನ್ ಬಿಡಬೇಕಲ್ಲ ಸ್ವಲ್ಪ. ಅಲ್ಲ, ಬಿಡದಂಗಿದ್ರೆ ಎಲ್ಲ ಹೋಗ್ಬಿಡುತ್ತೆ. ಯಾಕೆ ಅಂದ್ರೆ ಎಲ್ಲರಿಗೆ ಒಂದೇ ಸಮನೆ ಟೈಟ್ ಮಾಡಿಬಿಟ್ರೆ ದೇವರು ಬೇಡ ದೇವ ಬೇಡ ಅಂದ್ಬಿಡ್ತಾರೆ. ಹಾಗಲ್ಲ, ಚೂರು 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 ತರಬೇಕು ಎಲ್ಲರನ್ನು ಕೂಡ. ಒಮ್ಮೆಲೆ ಅಟ್ಟಕ್ಕಾರು ಬಿಟ್ರೆ ವೈರಾಗ್ಯದ ಮೇಲೆ ವೈರಾಗ್ಯ ಬಂದ್ಬಿಡುತ್ತೆ, ಅದ ಕಾರಣ ಬೇರ. ಸರಿ, ಮಾಮೂಲು ನಿಮ್ಮ ಏನು ಚಾಲ್ತಿ ಇದೆ ಅದರಲ್ಲಿ ಸ್ವಲ್ಪ ಸ್ವಲ್ಪ ಆಡ್ ಮಾಡ್ತಾ ಹೋದರೆ ದೇವರ ಚಿಂತನೆ, ದೇವರ ಪೂಜಾ ಹೇಗಿರಬೇಕು ಅಂದರೆ ಅದು ನಮಗೆ ಆಟದಂತಿರಬೇಕು, ಸುಲಭವಾಗಿರಬೇಕು, ಆಸಕ್ತಿ ಇರಬೇಕು, ಆನಂದ ಕೊಡುತ್ತಿರಬೇಕು, ಕಟಾಚಾರ ಆಗಬಾರದು ಅದರಿಂದ. ಸರಿ, ಇನ್ನ ಈ ಹೃದಯ ಕಮಲದಳ ಸುತ್ತು ಎಷ್ಟು ದ್ವಾರಗಳಿವೆ? 5, 6, 7, 8 ದ್ವಾರಗಳೆಷ್ಟು? 7. ನೋಡಿ ನೋಡಿ ಹೇಳ್ತಾ ಇದ್ದಾರೆ ಅವರು, ಅಲ್ಲ ಒಳಗೆ ನೋಡಿ ಹೇಳ್ತಾ ಇದ್ದೀರಾ ಅಂತ ಇಲ್ಲ. 5 ದ್ವಾರಗಳಿರೋದು, 5 ದ್ವಾರಗಳು. ಸರಿ, ಅಲ್ಲ ಯಾಕೆ ಪ್ರಶ್ನೆ ಮಾಡ್ತೀರಾ? ನಮ್ಮನ್ನ ಪ್ರವಚನ ಅಲ್ಲ, ಇದೇನೋ ಡಿಸ್ಕಷನ್ ತರ ಆಗ್ಬಿಟ್ಟದಿಲ್ಲ ಅಂದ್ರೆ ನನಗೆ ಜೋಕ್ ಹಾಕ್ಲಿಕ್ಕೆ ಬರಲ್ಲ ನಿಮ್ಮನ್ನ ನಿದ್ದೆಯಿಂದ ಬಿಸಿಲಿಕ್ಕೆ. ನಾನು ಒಂದೇ ಸಮನೆ ಹೇಳ್ತಾ ಇದ್ರೆ ನಿದ್ದೆ ಬರುತ್ತೆ, ಅದು ಬಾರದಿರಬೇಕಾದ್ರೂ ಪ್ರಶ್ನೆ ಹಾಕ್ತಾ ಇದ್ದೇನಷ್ಟೇ. ಹಾಗಾದರೆ ಪೂರ್ವ ದಿಕ್ಕಿನ ದ್ವಾರದಲ್ಲಿ ಯಾರಿರ್ತಾರೆ? ಪ್ರಾಣ. ಪ್ರಾಣದೇವರ ಮುದ್ರಾ ಹೇಗೆ? ಬೋಧ ಮುದ್ರಾ, ಅಭಯ ಬೋಧ ಮುದ್ರಾ ಪ್ರಾಣದೇವರ ರೂಪಗಳಿವೆ, 5 ದ್ವಾರದಲ್ಲಿವೆ. ಪೂರ್ವ ದ್ವಾರದಲ್ಲಿ ಯಾರ್ಯಾರು ಬರ್ತಾರೆ? ಪುಷ್ಕರಾಜ್ಯರು ಬರ್ತಾ ಇದ್ದಾರೆ. ಪುಷ್ಕರಾಜ್ಯರು ಪ್ರಾಣನ ಆಶ್ರಯದಿ ಅನಿರುದ್ಧನ ಚಿಂತನೆ ಮಾಡುತ್ತಾರೆ. ದಕ್ಷಿಣ ದ್ವಾರದಲ್ಲಿ ಪಿತೃಗಳು, ವ್ಯಾನ ಅಂತ ಅಂದ್ರೆ ಪ್ರಾಣ ಆಯಿತು, ಅಪಾನ ಅಂತರ್ಗತ ಪ್ರದ್ಯುಮ್ನನ ನೋಡ್ಪರು. ನಂತರ ಇಲ್ಲಿ ಅಂದ್ರೆ ದಕ್ಷಿಣಕ್ಕೆ ಬರುವುದು ಋಷಿಗಳು, ಪಶ್ಚಿಮಕ್ಕೆ ಬರುವುದು ಸಂಕರ್ಷಣನ ಉಪಾಸನೆ ಮಾಡುವ ಪಿತೃಗಳು. ದಕ್ಷಿಣದಲ್ಲಿ ಋಷಿಗಳು ಅಪಾನ ಅಂತರ್ಗತ ಪ್ರದ್ಯುಮ್ನನ್ನು ಒಳ್ಪರು, ಇಲ್ಲಿ ಪಶ್ಚಿಮದಲ್ಲಿ ಪಿತೃಗಳು ಜ್ಞಾನ ಅಂತರ್ಗತ ಸಂಕರ್ಷಣನ ಉಪಾಸನೆ ಮಾಡುತ್ತಾರೆ. ಉತ್ತರ ದಿಕ್ಕಿನಲ್ಲಿ ಸಮಾನ ಅಂತರ್ಗತ ವಾಸುದೇವನನ್ನ ಯಾರು ಉಪಾಸನೆ ಮಾಡುತ್ತಾರೆ? ಗಂಧರ್ವ ಗಣರು. ಊರ್ಧ ದಿಕ್ಕಿನಲ್ಲಿ ದ್ವಾರ, ಅಲ್ಲಿ ಯಾರು ಅಂದರೆ ಉದಾರನಾಮಕ ವಾಯುದೇವರು. ಅಲ್ಲಿ ಯಾರು ಬರ್ತಾರೆ? ರುದ್ರ ಆದಿ ದೇವತೆಗಳು ಬರ್ತಾರೆ, ನಾರಾಯಣನ ಉಪಾಸನೆ ಮಾಡುತ್ತಾರೆ. ಇಷ್ಟು ಐದು ದ್ವಾರದ್ದು ಸುಳಾದಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ಸುಲಭವಾಗಿ ಹೇಳಿದ್ದಾರೆ. ನಂತರ ಅದರ ಮೇಲೆ ಮೂರು ಮಂಡಲವಿದೆ. ಮೊದಲು ಮಂಡಲ ಯಾವುದು? ಕೆಳಗೆ ಸೂರ್ಯ ಮಂಡಲ, ಅದರ ಕೆಳಗೆ ಚಂದ್ರ ಮಂಡಲ, ಅಂದ್ರೆ ಅದರ ಮೇಲೆ, ಅದರ ಮೇಲೆ ಅಗ್ನಿಮಂಡಲ. ಸೂರ್ಯ ಮಂಡಲ ಎಷ್ಟು ಕೋಣ? ಮೂಲೆ 12. ಚಂದ್ರಮಂಡಲ ಎಷ್ಟು ಕೋಣ? ಯಾವ ಕೋಣ ಇಲ್ಲ, ಗುಂಡು. ನಾನು ಕೋಣ ಅಂದ್ಕೊಳ್ಳೆ, ಒಂದು ಎರಡು ಮೂರು ಬೇಡ, ಯಾವ ಕೋಣವೂ ಇಲ್ಲ, ಅದಕ್ಕೆ ವರ್ತುಲ ಮಂಡಲ. ಇನ್ನು ಅಗ್ನಿ ತ್ರಿಕೋಣ ಮಂಡಲ, ಅದರ ಮೇಲೆ ವಿಶಾಲ ಪ್ರದೇಶ. ಅಲ್ಲಿರುವುದೇನು? ನೂರು ಕಂಬದ ತೇರು, ತುಂಬಾ ಚೆನ್ನಾಗಿದೆ. ಮುತ್ತಿನ ಗೊಂಚಲ, ಚಿನ್ನದ ದಾಮ, ಗಂಟಾ ನಾದದಿಂದ ಎಸೆಯುತ್ತಿದೆ. ಹೇಗಿದೆ? ಉದಯ ಅರ್ಕ ಅನಂತದಂತೆ. ಉದಯಿಸುವ ಸೂರ್ಯರು, ಅನಂತ ಸೂರ್ಯರು ಪ್ರಕಾಶ ಹೊಟ್ಟರೆ ಎಷ್ಟೋ ಅಷ್ಟು ಪ್ರಕಾಶ ಇದೆ. ಅಲ್ಲಿರೋದು ಯಾರು? ಪ್ರಾಜ್ಞಾನಾಮಕ ಭಗವಂತ. ಅವನೇ ಅಗ್ರೇಶ, ಅವನೇ ಹರಿ, ಅವನೇ ವಿಶ್ವಂಭರ, ಅವನೇ ಪ್ರಾಜ್ಞ, ಅವನೇ ಬಿಂಬಮೂರ್ತಿ, ನಮ್ಮ ಆಕಾರದಲ್ಲಿ ಇರ್ತಾನೆ. ಇಷ್ಟು ಹೃದಯ ಸ್ವರ್ಗ ಲೋಕದ ವಿಶೇಷ ಚಿತ್ರಣೆ ಕೊಟ್ರು. ಅಲ್ಲಿಂದ ಕೆಳಗಿಳಿದರೆ ನಾಭಿಯಲ್ಲಿ ಯಾವ ಲೋಕ? ಭುವರ್ ಲೋಕ. ಅಲ್ಲಿ ಎಷ್ಟು ದಳದ ಕಮಲ? ಆರು ದಳದ ಕಮಲ. ಯಾರು ಪೂಜಾ ಮಾಡುತ್ತಾರೆ? ಮಹಾಗಣಪತಿ. ಮಹಾಗಣಪತಿ ಪೂಜಾ ಮಾಡೋದು. ಆರು ದಳಗಳಿಗೆ ಷಣ್ಮಹಿಷಿಯರಿದ್ದಾರೆ. ಗಣಪತಿ ಅಂತರ್ಗತ ಯಾರಿರೋದಿಲ್ಲಿ? ಪ್ರದ್ಯುಮ್ನ ನಿಂತಿದ್ದಾನೆ. ಇನ್ನ ಅಲ್ಲಿಂದ ಚೂರು ಕೆಳಗೆ ಹೋದರೆ ಮೂಲಾಧಾರ ಭೂಲೋಕ. ಅಲ್ಲಿ ಎಷ್ಟು ದಳ ಕಮಲ? ನಾಲ್ಕು ದಳ ಕಮಲ. ನಾಲ್ಕು ದಳಗಳಿಗೂ ನಾಲ್ಕು ವೇದಾಭಿಮಾನಿಗಳಿದ್ದಾರೆ. ನಾಲ್ಕು ದಳಗಳಿಗೂ ಬುಧ ಬೃಹಸ್ಪತಿ, ಬುಧ ಸೋಮ ಶನೇಶ್ವರ, ನಾಲ್ಕು ಜನ ನಿಂತಿದ್ದಾರೆ. ಸಪ್ತ ಮರುತ್ತುಗಳು ನಿಂತಿದ್ದಾರೆ. ಅಷ್ಟೇ ಅಲ್ಲ, ಶತರೂಪ ಪತಿ ಸ್ವಯಂಭುವ ಮನುಗಳಿದ್ದಾರೆ. ದೇವರ ರೂಪ ಅನಿರುದ್ಧ ರೂಪ. ಇಷ್ಟು ಚಿಂತನೆ ಮಾಡಿ ಚೂರು ಕೆಳಗೆ ಹೋದರೆ ಕಾಲಚಕ್ರದಂತೆ ಜಡವಾಯು ತಿರುಗ್ತಾ ಇದೆ. ಇಷ್ಟು ಮೇಲಿಂದ ವೈಕುಂಠ ಬಿಟ್ಟರೆ ಏಳು, ವೈಕುಂಠ ಸೇರಿಸಿದರೆ ಎಂಟು. ಇಷ್ಟು ಲೋಕಗಳ ಚಿಂತನೆ. ಇನ್ನ ಕೆಳಗಿನ ಲೋಕಗಳದ್ದು ಶುರು ಮಾಡಿದ್ರು. ಯಾವ್ದಾವ್ದಿದೆ ಮುಂದೆ ಹೇಳ್ತಾ ಇದ್ದಾರೆ. ಊರು ದ್ವಯಗಳಲ್ಲಿ ಅತಳ ವಿತಳ ಲೋಕ. ಎರಡು ತೊಡೆಗಳು, ಎರಡು ತೊಡೆಗಳಲ್ಲಿ ಅತಳ ವಿತಳ ಲೋಕ. ಇನ್ನ ಚಾರು ಜಾನುಗಳಲ್ಲಿ ಸುತಳ ಲೋಕ. ಮಂಡಿಗಳಲ್ಲಿ ಸುತಳ ಲೋಕ. ಒಂದ್ಸಲ ಮುಟ್ಕೊಂಡು ನೋಡ್ಕೊಳ್ಳಿ. ಎರಡು ತೊಡೆಗಳಲ್ಲಿ ಅತಳ ವಿತಳ ಲೋಕ. ಹೇಗೆ? ಒಂದು ತೊಡೆಯಲ್ಲಿ ಅತಳ, ಇನ್ನೊಂದರಲ್ಲಿ ವಿತಳ ಅಲ್ಲ. ಎರಡು ತೊಡೆಗಳಲ್ಲಿ ಅರ್ಧ ಮೇಲ್ಭಾಗ ಅತಳ, ಅರ್ಧ ಕಳಭಾಗ ವಿತಳ. ಅತಳ ವಿತಳ ಮಂಡಿಗಳಲ್ಲಿ, ಮಂಡೆ ಅಲ್ಲ ಮಂಡಿ, ಮಂಡಿಗಳಲ್ಲಿ ಏನು ಸುತಳ ಲೋಕ. ಅದರ ಕೆಳಗೆ ಸಾರ ಜಂಘದಿ ತಳ, ತಳವು ಇಪ್ಪದು ನೋಡಿ. ಜಂಗ ಅಂದ್ರೆ ಕಣಕಾಲು. ಆ ಕಣಕಾಲಿನಲ್ಲಿ ತಳಾತಳ ನಿಂತಿದೆ. ಅದರ ಕೆಳಗೆ ಏನಿದೆ? ಗಂಟು. ಗಂಟಿಲ್ವಾ? ಅದನ್ನ ತೋರೆ ಗುಲ್ಫದಿ ಎಂದು ಗುಲ್ಫ ಅಂತಾರದನ್ನ ಗಂಟು. ತೋರ ಅಂದ್ರು, ತೋರ ಅಂದ್ರೆ ಇದು ಮಹಾ ಮರಾಠಿ ವರ್ಡು, ದೊಡ್ಡದು ಅಂತ. ತೋರ ಅಂದ್ರೆ ದೊಡ್ಡದು. ಆ ದೊಡ್ಡ ಗುಲ್ಫದಿ ಮಹಾತಳವಿದೆ, ತೋರ ಗುಲ್ಫದಿ ಮಹಾತಳವು ಕೇಳಿ. ಅದರ ಕೆಳಗೆ ಗೆಜ್ಜೆ ಹಾಕುವ ಪ್ರಾಂತ, ಹಿಮ್ಮಡ ಮುಂದೆ ಎಲ್ಲ ಸೇರಿದರೆ ಅದನ್ನ ಪ್ರಪದ ಅಂತ ಕರೀತಾರೆ. ಸಾರುತ್ತಿದೆ ಪ್ರಪದದಲ್ಲಿ ರಸಾತಳ ಲೋಕವೆಂದು, ರಸಾತಳ ಲೋಕವಿದೆ. ನೀರದಲೆ ಕೇಳೋ ಪಾತಾಳ ಲೋಕ ತೋರುತ್ತಿದೆ ಪಾದ ಮೂಲದಲ್ಲಿ ಸುಜನರುಗಳಿಗೆ. ನಮ್ಮ ಪಾದದಲ್ಲಿ ಅಂಗಾಲಿನಲ್ಲಿ ಪಾತಾಳ ಲೋಕ ನಿಂತಿದೆ. ಹೇಳ್ತೀರಿ ನಂಬಲಿಕ್ಕಾಗ್ತಾ ಇಲ್ಲ, ನಮ್ ಕಾಲಲ್ಲಿ ಪಾತಾಳ ಲೋಕ ಇದೆಯಾ? ಅಲ್ರಿ, ನಾವ್ ದಿನ ನೋಡ್ಕೊಂತೀವಿ, ಯಾರು ಏನ್ ಕಾಣಲ್ಲ. ಅಂದ್ರೆ ಸೂಕ್ಷ್ಮವಾಗಿ ಲೋಕಗಳು ನಿಂತಿವೆ. ನಮ್ಮವ್ರು ಹೇಳಿದ್ರ ನಮ್ಮಲ್ಲ, ಯಾರ ಸೈಂಟಿಸ್ಟ್ ಥೀಸಿಸ್ ಸಬ್ಮಿಟ್ ಮಾಡಿದ್ದಾನೆ, ನೋಬೆಲ್ ಪ್ರೈಸ್ ಆತನ ಡಿಕ್ಲೇರ್ ಮಾಡಿದ್ದಾರೆ. ಥೀಸಿಸ್ ಏನು ಗೊತ್ತೋ? ಹ್ಯೂಮನ್ ಬಾಡಿ ಇಸ್ ಎ ಮಿನಿ ಯೂನಿವರ್ಸ್ ಅಂತ. ಅವನು ಹೇಳಿದ್ರೆ ಬುದ್ಧಿ ಬಂತು ನಮ್ಗೆ, ಚಪ್ಪಾಳು ತಟ್ಟೆ ಹೌದು ಹೌದು. ನಮ್ಮವ್ರು ಹೇಳಿದ್ರೆ ಅದು ಬ್ರಹ್ಮಾಂಡ, ಇದು ಪಿಂಡಾಂಡ, ಯಾ ರೆಪ್ಲಿಕಾ ಅಂತ ಹೇಳಿದ್ರೆ ಏನೋರಿ ಹೇಳ್ತಾರೆ, ಹೌದಲ್ವೋ? ಅದನ್ನೇ ಹೇಳ್ತಾ ಇದ್ದಾರೆ. ಹಾಗಾದರೆ ಯಾಕೆ ಆ ಲೋಕಗಳು ಅಲ್ಲೇ ಇತ್ತು? ಅಲ್ಲಿರುವ ಸಾಂಶರಾದವರನ್ನೆಲ್ಲ ತುಂಬಿದ್ದು ಅಂದ್ರೆ ಅವರಿಗೆ ಕೆಲಸ ಕೊಟ್ಟಿದ್ದಾನೆ. ಈ ಭಾಗಗಳು ಕೊಳತು ಹೋಗದಂತೆ ನೋಡಿಕೊಳ್ಳಿ. ಅವರು ಚೂರು ಸರದರೆ ಆಯಾ ಭಾಗ ಕೊಳತೆ ಹೋಗ್ಬಿಡುತ್ತೆ. ದೇವರ ಗ್ಯಾಂಗ್ರೇನ್, ಡಾಕ್ಟರ್ ಬಂದು ಗ್ಯಾಂಗ್ರೇನ್ ಅಂತ ಕಟ್ ಮಾಡಿಬಿಡ್ತಾರಲ್ಲ. ಅದಕ್ಕೆ ನೋಡಿ ಹೇಳ್ತಾ ಇದ್ದಾರೆ, ತೋರುತ್ತಿದೆ ಪಾದ ಮೂಲದಲ್ಲಿ ಸುಜನರುಗಳಿಗೆ, ಬರಿದೆ ಮಾತುಗಳಲ್ಲ ಶ್ರುತಿ ಸಿದ್ಧವೋ. ವೇದದಲ್ಲಿ ಹೇಳಿದಾರಪ್ಪ ಇದೆಲ್ಲ, ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನ ನಮ್ಮ ಹೆಬ್ಬೆಟ್ಟು ಅಲ್ಲ, ನಮ್ಮ ಇಲ್ಲಿ ನಮ್ಮ ಅಂಗಾಲಿನಲ್ಲಿ ಪಾತಾಳ ಲೋಕ ಇಲ್ಲ. ನಮ್ಮ ಅಂಗಾಲಿಗೆ ನಮ್ಮ ಸುತ್ತು ನಮ್ಮ ಆಕಾರದಲ್ಲಿರುವ ದೇವರ ರೂಪ, ಅದು ವಿರಾಟ್ ರೂಪ ಇದೆ. ಆತನ ಅಂಗಾಲಿನಲ್ಲಿ ಪಾತಾಳ ಲೋಕ ಇದೆ, ಆತನ ಪ್ರಪದ ಸುತ್ತಿರುವಲ್ಲಿ ರಸಾತಲ ಇದೆ, ಆತನ ಕಣಕಾಲಿನಲ್ಲಿ ತಲಾತಲ ಇದೆ, ಮಂಡಿಗಳಲ್ಲಿ ಸುತಲ ಲೋಕ ದೇವರದ್ದು. ನಮ್ಮ ಮಂಡಿಗಳಲ್ಲಿರುವ ದೇವರ ಮಂಡಿಗಳಲ್ಲಿ ಆಶ್ರಯ ಮಾಡಿಕೊಂಡಿದೆ ಅಂತ ತಿಳ್ಕೊಳ್ಳಿ. ನಮ್ದ್ರಲ್ಲಿ ಯಾರೂ ಇರಲ್ಲ, ದೇವರ ಆಕಾರದಲ್ಲಿ ಎಲ್ಲ ನಿಂತಿದ್ದಾರೆ. ಇನ್ನ ನಮ್ಮ ಪಾದದ ಸುತ್ತು ದೇವರ ಪಾದ ಇದೆ, ಆ ದೇವರ ಪಾದ ನಮ್ಮ ಹೆಬ್ಬೆರಳಿನ ಸುತ್ತು ದೇವರ ಹೆಬ್ಬೆರಳಿರಬೇಕಲ್ಲ. ಇದು ವಿಷ್ಣುತೀರ್ಥರು ಷೋಡಶಿಯಲ್ಲಿ ಬಹಳ ಚೆನ್ನಾಗಿ ವರ್ಣನೆ ಮಾಡುತ್ತಾರೆ. ನಮ್ಮ ಕಾಲು ಸುತ್ತು ದೇವರ ಕಾಲು, ನಮ್ಮ ಬೆರಳುಗಳಲ್ಲಿ ದೇವರ ಬೆರಳು, ಆ ಬೆರಳುಗಳಲ್ಲಿ ನಾರಾಯಣಾದಿ ರೂಪಗಳಿಂದ ನಿಂತಿದ್ದಾನಪ್ಪ ಅಂತ ಹೇಳ್ತಾರೆ. ಅಲ್ಲ, ನಮ್ಮ ಕಾಲು ಮುಟ್ಲಿಕ್ಕೆ ನಮಗೆ ಕಾಲು ಮುಟ್ಟಿದ್ರೆ ಕೈ ತೊಳಿತೀವಿ ಅಲ್ವಾ? ಕಾಲು ಮುಟ್ಟಿದ್ರೆ ಊಟಕ್ಕೆ ಕೊಡ ಮುಂದೆ ಎಲ್ಲ ಮುಟ್ಕೊಂಬಂದಿಯಪ್ಪ ಕೈ ತೊಳಿ ಅಂತೀವಿ. ಮತ್ತೆ ನಮ್ಮ ಕಾಲಲ್ಲಿ ಅವನು ನಿಂತಿದ್ದಾನಲ್ಲ, ಅವನಿಗೇನಪ್ಪ ಏನು ಸ್ವಲ್ಪವೂ ನಾಚಿಕೆ ಇಲ್ವಾ? ಇಂತಹ ದ್ವಿಜುಗಿ ಪ್ರಾಣಿಗಳು ಇವರ ಕಾಲಲ್ಲಿ ನಾನಿರೋದೇನು ಅಂದ್ರೆ ನಮ್ ಕಾಲೇ ಇರಲ್ಲ ಅಲ್ವಾ? ಆತ ಡಿಗ್ನಿಟಿ ಫೀಲ್ ಆದ್ರೆ ನಾವು ಕೃಷ್ಣ ಅರ್ಪಣ. ಅದಕ್ಕೆ ಮಹಾನುಭಾವ ನಿಂತಿದ್ದಾನೆ, ಅದಕ್ಕೆ ಹೇಳ್ತಾ ಇದ್ದಾರೆ, ಮೂರುವರೆ ಕೋಟಿ ತೀರ್ಥಂಗಳುಂಟು ಅಂಗುಟದಿ. ನಮ್ಮ ಸುತ್ತು, ನಮ್ಮ ಕಾಲಿನ ಸುತ್ತು ದೇವರ ಕಾಲಿದೆ, ನಮ್ಮ ಹೆಬ್ಬೆರಳಿನ ಸುತ್ತು ದೇವರ ಹೆಬ್ಬೆರಳಿದೆ, ಆ ದೇವರ ಹೆಬ್ಬೆರಳಿನಲ್ಲಿ ಮೂರುವರೆ ಕೋಟಿ ತೀರ್ಥಗಳಿದೆ. ಏನು ಬ್ರಾಹ್ಮಣರಿಗೆ ಕಾಲಿಗೆ ನೀರು ಹಾಕಿ ಆ ನೀರು ಪ್ರೋಕ್ಷಣೆ ಮಾಡಿಕೊಳ್ತಾರಲ್ಲ, ಹಾಕುವವರ ತಲೆಯಲ್ಲಿ ಇದಿರಬೇಕು. ಅಲ್ಲಿ ದೇವರ ಹೆಬ್ಬೆರಳಿದೆ, ಮೂರುವರೆ ಕೋಟಿ ತೀರ್ಥಗಳಿವೆ. ನಾನೊಂದು ತಂಬಿಗೆ ನೀರು ಹಾಕಿದ್ರೆ ಮೂರುವರೆ ಕೋಟಿ ತೀರ್ಥಗಳು ಬರುತ್ತೆ ಅಂತ ದೃಢವಾಗಿ ನಂಬಿ ಪ್ರೋಕ್ಷಣೆ ಮಾಡಿಕೊಂಡ್ರೆ ಒಂದು ಕ್ಷಣದಲ್ಲಿ ಮೂರುವರೆ ಕೋಟಿ ತೀರ್ಥ ಸ್ನಾನ ಫಲ ಬರುತ್ತೆ. ಹಾಕಿಸಿಕೊಳ್ಳೋರಿಗೂ ಅದೇ ಇರಬೇಕು. ನನಗೆಲ್ಲ ಸುರಿತಾ ಇರೋದು ನನ್ನ ಕಾಲು ಸುತ್ತು ಇರುವ ದೇವರ ಪಾದಕ್ಕೆ ಸುರಿತಾ ಇದ್ದಾರೆ ಅಂತ. ಮತ್ತೆ ಬ್ರಾಹ್ಮಣರ ಪಾದ ಸುಮ್ಮನೆ ಸಿಗುತ್ತಾ ಅಲ್ವೋ? ಅಲ್ಲಿ ದೇವರ ಚಿಂತನೆ ಸುಮ್ಮನೆ ಸಿಗುತ್ತಾ? ಸಿಕ್ಕಾಗ ಪಡ್ಕೊಂಡ್ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ. ಆದ ಕಾರಣ ಬ್ರಾಹ್ಮಣರು ಒಳ್ಳೆ ವಿಶೇಷವಾಗಿ ಯಾರ್ಯಾರು ಶಾಸ್ತ್ರ ಅಧ್ಯಯನ ಮಾಡಿ ಬಂದಿರ್ತಾರೆ, ವೇದವ್ಯಾಸರ ಸನ್ನಿಧಾನ ಇರುತ್ತೆ, ಅವರ ಪಾದಕ್ಕೆ ನೀರು ಹಾಕುವುದು ತಲೆ ಮೇಲೆ ಈ ಅನುಸಂಧಾನದಿಂದ, ಅವರಿಗೆಲ್ಲ ದೇವರ ಪಾದ ಇದೆ ಅವನಿಗೆ ಹಾಕೋಣ ಅಂತ ಮಾಡಿದರೆ ಎಷ್ಟು ಪುಣ್ಯ ಬಂದು ಬಿಡುತ್ತೆ ಅದನ್ನೇ ಹೇಳ್ತಾ ಇದ್ದಾರೆ. ಅಷ್ಟೇ ಯಾಕೆ, ಹಿಂದಿನ ಕಾಲದಲ್ಲಿ ಚೂರು ಹಿಂದಿನ ಕಾಲದಲ್ಲಿ ದೊಡ್ಡವರು ಮನೆಗೆ ಬಂದರೆ ಅವರ ಪಾದದಲ್ಲಿ 3.5 ಕೋಟಿ ತೀರ್ಥಗಳು ಬರುತ್ತೆ ಮನೆಗೆ, ಅದಕ್ಕೆ ತೀರ್ಥ ಶ್ರಾದ್ದ ಮಾಡಿಬಿಡ್ತಾ ಇದ್ರು ದೊಡ್ಡವರು ಮನೆಗೆ ಬಂದರೆ. ನಾವು ತೀರ್ಥಕ್ಕೆ ಹೋದರೆ ತೀರ್ಥ ಶ್ರಾದ್ದ ಮಾಡುತ್ತೇವೆ, ದೊಡ್ಡವರು ಮನೆಗೆ ಬಂದು ತೀರ್ಥ ಶ್ರಾದ್ದ ಮಾಡ್ತಾ ಇದ್ರು. ಅದಕ್ಕೆ ಹೇಳ್ತಾ ಇದ್ದಾರೆ 3.5 ಕೋಟಿ ತೀರ್ಥಗಳುಂಟು ಅಂಗುಟದಿ ದಾರುಣಿಯ ಕೆಳಗಿಪ್ಪ ಜಲಸನ್ನದಿ. ಇಷ್ಟು ಹೇಳಿದರು. ನಂತರ ಕೆಳಗೆ ಯಾರಿದ್ದಾರೆ, ನಾರಾಯಣನು ಕೂರ್ಮನಾಗಿ ಪೊತ್ತಿಹನಲ್ಲಿ. ಇಲ್ಲಿ ನಾರಾಯಣ ಕೂರ್ಮ ರೂಪದಿಂದ ಅಲ್ಲಿ ಕಾಣಿಸ್ತಾ ಇಲ್ಲ, ಚಿಂತನೆ ಮಾಡಿ ಒಂದಿವಸ ಕಾಣಿಸ್ತಾನೆ. ಅದಕ್ಕೆ ಹೇಳ್ತಾ ಇದ್ದಾರೆ, ನಾರಾಯಣನು ಕೂರ್ಮನಾಗಿ ಪೊತ್ತಿಹನಲ್ಲಿ ಸಾರ ಸುಂದರ ಮೂರ್ತಿ ತೀರ್ಥಪಾದ. ಅದ್ಭುತವಾದ ಮೂರ್ತಿ ಇದ್ದಾನೆ. ಅವರೊಬ್ಬರು ಏನಾಗಿರೋದು ಹೇಳ್ತಾರೆ, ನಾರಾಯಣನು ನಿಂದು ದೇಹ ದೇಹಗಳ ಪ್ರತಿಯೊಂದು ದೇಹವನ್ನ ಈ ರೀತಿ ಹೊತ್ತಿದ್ದಾನೆ ಕೂರ್ಮ ರೂಪದಿಂದ. ಯಾರ ಜೊತೆಗೆ, ಭಾರ ಪೊತ್ತಿಹ ಸೇರಿ ವಾಯು ಸಹಿತ. ನಾರಾಯಣ ವಿಷ್ಣು ಕೂರ್ಮ, ಮೇಲೆ ಶ್ರೀಕೂರ್ಮ, ಮೇಲೆ ವಾಯು ಕೂರ್ಮ. ವಾಯುದೇವರನ್ನ ಲಕ್ಷ್ಮೀದೇವಿ ಹೊತ್ತಿದ್ದಾಳೆ, ಲಕ್ಷ್ಮೀದೇವಿಯನ್ನ ನಾರಾಯಣ ಹೊತ್ತಿದ್ದಾನೆ, ವಾಯುದೇವರು ಶೇಷದೇವರನ್ನ ಹೊತ್ತಿದ್ದಾರೆ, ಶೇಷದೇವರು ಇಡೀ ಶರೀರ ಹೊತ್ತಿದ್ದಾರೆ. ಇಷ್ಟು ಪ್ರತಿಯೊಂದು ಪ್ರಾಣಿಯ ಸುತ್ತ ಇದೆ ನೋಡಿ ಎಂದ್ರು. ಅಲ್ಲ, ಇಷ್ಟು ಅರೇಂಜ್ಮೆಂಟ್ ಮಾಡಬೇಕಂದ್ರೆ ಎಷ್ಟು ಕಷ್ಟ ಆಗುತ್ತೆ. ಅವನಿಗೇನು ಅಂದುಕೊಂಡ್ರೆ ಎಲ್ಲ ಮಾಡುತ್ತಾನೆ, ಎಲ್ಲ ಆಗಿಬಿಡುತ್ತೆ, ಕ್ಷಣದಲ್ಲೇ ಆಗಿಬಿಡುತ್ತೆ. ಅದನ್ನೇ ಹೇಳ್ತಾ ಇದ್ದಾರೆ. ಈ ರೀತಿ ಹರಿತನ್ನ ಪರಿವಾರ ಸಹಿತದಲ್ಲಿ ಶಾರೀರ ವ್ಯಾಪಾರ ಮಾಡುತ್ತಿರಲು ಕ್ರೂರರಿದು ತಿಳಿಯದಲೆ ನಾನೇ ಸ್ವಾತಂತ್ರನೆಂದು. ಯಾರು ಅದ್ವೈತಿಗಳು ಹೇಳ್ತಾರಲ್ಲ, ನಾನೇ ದೇವರು ನಾನೇ ದೇವರು ಅಂತ ಹೇಳಿಬಿಡ್ತಾರಲ್ಲ, ಅದಕ್ಕೆ ಹೇಳ್ತಾ ಇದ್ದಾರೆ. ಕ್ರೂರರಿದು ತಿಳಿಯದಲೆ ನಾನೇ ಸ್ವತಂತ್ರನೆಂದು ಸಾರಿ ಸಾರಿಗೆ ನುಡಿಯುವ ದುರುಳ ಜನರ ಪೌರುಷಕ್ಕೆ ಏನೆಂಬೇ. ಸ್ವತಂತ್ರ ತಾನಾಗೆ ಶಾರೀರಕ್ಕೆ ವ್ಯಾಧಿ ಬರುವುದ್ಯಾಕೋ. ನಾವೇ ದೇವರಾದ್ರೆ ನಮಗೆ ರೋಗ ಯಾಕೆ ಬರ್ತಾ ಇದೆ ಹೇಳ್ತಾ ಇದ್ದಾರೆ. ಮೊನ್ನೆ ಯಾರೋ ದೇವರು ಸತ್ತೋದ್ರಲ್ಲ, 11ನೇ ಅವತಾರ ಅಂತ ಹೇಳ್ಕೊಂಡಿದ್ರು. ಅಲ್ಲ, ಸುಮ್ಮನೆ ಹೇಳ್ತಾ ಇಲ್ಲ, 11ನೇ ಅವತಾರ ಅಂತ ಹೇಳ್ಕೊಂಡಿದ್ರು. 11ನೇ ಅವತಾರ ಅಂತ ಹೇಳ್ಕೊಂಡಿದ್ರು. ನಮ್ಮವರು ದೊಡ್ಡ ಅಕ್ಷತೆಯಂಗಾರ ಇಟ್ಕೊಂಡು ರಾಯರ ಪಕ್ಕದಲ್ಲಿ ಅವನ್ನು ಇಟ್ಕೊಂಡು ಇಬ್ಬರಿಗೂ ಸೇರಿಸಿ ಆರತಿ ಮಾಡ್ತಾ ಇದ್ರು. ನಮ್ಮವ್ರ ಅಪರೋಕ್ಷ ಜ್ಞಾನ ಚೂರು ಕಮ್ಮಿ ಅಷ್ಟೇ, ಅಷ್ಟು ಚೆನ್ನಾಗಿರುತ್ತೆ ಆನಂದ. ನಾನು ಹೋಗಿದ್ದೆ ಒಬ್ಬರ ಮನೆಗೆ, ಮನೆ ಬರೆಯಾಚಾರ್ಯ ಅಂದ್ರು. ಹೋಗಿದ್ದೆ, ಹೋದ್ರೆ ಭೂತದಷ್ಟು ಫೋಟೋ ಅದು, ಆ ಪಕ್ಕದಲ್ಲೇ ರಾಯರು ಇಷ್ಟೇ ಇಷ್ಟು, ಏನು ಅಗ್ರೇಷನಷ್ಟು ಫೋಟೋ, ಇಷ್ಟೇ ಫೋಟೋ. ನಾನು ಬಂದು ಕೂಡಲೇ ಭಕ್ತಿ ತೋರಿಸ್ಬೇಕಲ್ಲ, ಆರತಿ ತಂದ್ರು. ರಾಯರಿಗೆ ಹೀಗಂದ್ರು, ಇದಕ್ಕೆ ಅಪಾದ ಮೌಳಿ ಪರ್ಯಂತ ಮಾಡಿ ಶುರು ಮಾಡಿದ್ರು. ಅಪಾದ ಧನ್ಯನಾದೆ ಅಂದ್ಕೊಂಡ್ಬಿಟ್ಟೆ. ನೋಡಿದ್ರೆ ದೊಡ್ಡ 1 ರೂಪಾಯಿಯಷ್ಟು ಅಕ್ಷತೆ ಇಡ್ದರ ಅಂಗಾರ ಇದೆ. ಏನ್ ಮಾಡ್ಬೇಕು ಅದನ್ನ ಅಂದ್ರೆ, ನನಗೆ ಬೇಕಾದ್ದು ಕೊಡುವುದು ದೇವರಾದ್ರೇನು ದೇವಾದ್ರೇನು ಅಂತ. ಯಾವ್ದಾದ್ರೂ ನನಗೆ ಅಡ್ಡಿ ಇಲ್ಲ, ಏನು ಬೇಕಾದ್ರೆ ಆಗುತ್ತೆ ನಮಗೆ. ಅದನ್ನೇ ಹೇಳ್ತಾ ಇದ್ದಾರೆ. ಅಂತ ಪೌರುಷತೆ ಏನೆಂದೆ, ಶಾರೀರಕ್ಕೆ ವ್ಯಾಧಿ ಬರುವುದ್ಯಾಕೋ. ಸರ್ವಕಾಲದಿ ಸುಖಾಪೇಕ್ಷೆ ಮಾಡುವ ನರಗೆ ಯಾವಾಗಲೂ ಚೆನ್ನಾಗಿರ್ಬೇಕು ಆಸೆ. ನೀನೇ ಸ್ವತಂತ್ರ ಆದರೆ ಮೀರಿ ತ್ರಯತಾಪದಲ್ಲಿ ಬಳಲಿ ನರಕ ಸೇರುವ ಬಗೆ ಯಾಕೆ ತೋರುತ್ತಿದೆ ಆಶ್ಚರ್ಯ. ನೀನು ಸ್ವತಂತ್ರ ಆದರೆ ಒಂದೇ ಒದ್ದಾಡಿ ಒದ್ದಾಡಿ ನರಕಕ್ಕೆ ಹೋಗ್ತಾ ಇದೆಯಲ್ಲ, ಯಾಕಪ್ಪ? ನೀನೇ ದೇವರಾದರೆ ಎಲ್ಲ ಬಿಡಿಸ್ಕೊಂಡು ಚೆನ್ನಾಗಿರು ನೋಡೋಣ. ಶಾರೀರ ಮೊದಲಾದ ಕರಣಗಳು ವಾರ ವಾರವ ದೃಢವ ಅಪೇಕ್ಷೆಯಾದವಾಗೆ ಬರದಿ ಮಧ್ಯ ವಿನಾಶ ಬರುವುದೇನೋ. ಒಳ್ಳೆ ಇಂದ್ರಿಯಗಳೆಲ್ಲ ಚೆನ್ನಾಗಿರ್ಬೇಕು, ಆಲ್ವೇಸ್ ಏನು ಯಂಗ್ ಆಗಿರ್ಬೇಕು ಅಂತ. ಏನು ಪ್ಯಾರಾಲಿಸಿಸ್ ಬಂದು ಬೆಜ್ಜೇ ಹೋಗ್ತಾ ಇದ್ದಾನೆ, ಯಾಕಪ್ಪ ಅಂತ ಕೇಳ್ತಾ ಇದ್ದಾರೆ. ನಂತರ ಹೇಳ್ತಾರೆ, ದೂರ ದೇಶಗಳೆಲ್ಲ ತಿರುಗಿ ಬರುವೇನೆಂದು ಸಾರೆ ದಲಿ ವಶ ಮೃತ್ಯು ವಶವಾಹದೇನೋ. ಎಲ್ಲ ತಿರುಗಿ ಬರ್ತೇನೆ ಅಂತ ಇಲ್ಲೇ ಸತ್ತು ಹೋದ್ನಲ್ಲ ಅಂದ್ರೆ ಜೀವನ ಲಕ್ಷಣ ಹೇಳ್ತಾರೆ. ಸಾರೆ ದೂರವ ಕಾಣದಿಪ್ಪ ಮೂಡನು ತಾನು ಅಪಾರ ಮಹಿಮಗೆ ಸಮಾನಿಸುವನೇ. ಯಾಕಪ್ಪ ಇವೆಲ್ಲ ಹೇಳ್ತಾ ಇದ್ದಾರೆ ಇವರು ಅಂದ್ರೆ, ಇವರ ಸ್ವಭಾವವೇ ಇದು. ಹಿಂದೆ ಗ್ರಂಥಗಳು ಬರೆದಿದ್ದಾರಲ್ಲ, ಇವರ ಸ್ವರೂಪ ಹೇಳಿದ್ದೆ. ಯಾರದ್ದು? ಶೇಷದಾಸರದ್ದು. ತಾವು ಅರ್ಜುನಾಂಶ ಅಂತ ಹೇಳಿಕೊಂಡಿದ್ರು, ಅವರೇ ಜಯತೀರ್ಥರು. ಆ ಬರೆದದ್ದೆಲ್ಲ ಹೇಳ್ತಾ ಇದ್ದಾರೆ ಅಲ್ಲಿ, ಹೇಳಿದ ಹೇಳಿದ ಅಭ್ಯಾಸ ಹೇಳಿ ಬರ್ತಾ ಇದ್ದಾರೆ ಅಲ್ಲಿ. ವರವಾದ ಪ್ರತ್ಯಕ್ಷ ಶಬ್ದ ಅನುಮಾನ ಅಪೌರುಷೇಯವಾದ ನಿಗಮಗಳಿಗೆ ದೂರವಾಗಿಹ ಮಾತು. ಯಾರು? ನಾನೇ ದೇವರು ಅಂದ್ರೆ, ಸಜ್ಜನರ ಕಂಗಳಿಗೆ ತೋರದಯ್ಯ ನಿಜವು ಎಂದಂದಿಗೆ. ಅಲ್ಲರಿ, ನೀವು ಹೇಳ್ತೀರಾ, ಅವರು ಎಷ್ಟು ಸಂಸ್ಕೃತ ಓದ್ಕೊಂಡಿದ್ದಾರೆ, ಎಲ್ಲ ಓದ್ಕೊಂಡಿದ್ದಾರೆ, ಅವರು ಹೇಳ್ತಾರಲ್ರಿ ನಾನೇ ದೇವರು ಅಂತ. ಅಂತ ಕಾಲಕ್ಕೆ ಅವ್ರ ದಡ್ರೇನು ಅಂತ ಕೇಳಿದರೆ, ನಾನಲ್ಲ ಕೇಳಿದವರಿಗೆ ಅವರು ಉತ್ತರ ಕೊಡ್ತಾ ಇದ್ದಾರೆ. ವೈಕಾರವಾಗಿದ್ದ ಪಿತ್ತ ಜಾಸ್ತಿಯಾಗಿ ವಿಕಾರ ಆದರೆ ಚಿತ್ತ ವಿಭ್ರಮದಿಂದ ಮೈ ಮೇಲೆ ಎಚ್ಚರ ಇಲ್ಲದೆ ಹೇಳಿದ ಮಾತು ಅಂತ. ಶಾರೀರ ಸ್ಮರಣೆಯನ್ನು ಇಲ್ಲದಿಪ್ಪ ನರಾಧಮನು ತಾನು ನಾನಾ ವಾಕ್ಯವ ನುಡಿಯೇ ಧೀರರಿಗೆ ಪ್ರಾಮಾಣ್ಯವೆನಿಸುವುದೇ. ಅವ್ರ ಮಾತು ಹೇಗಿರುತ್ತೆ? ನಾನೇ ದೇವರು, ನಾನೇ ದೇವರು ಅಂತ ಹೇಳಿದರೆ, ಕರವ ಚಲಿಸುವ ಶಕ್ತ ನಾಹದಿದ್ದವನಾಗಿ ಕೈ ಎತ್ತಲಿಕ್ಕಾಗ್ತಾ ಇಲ್ಲ, ಹೇಳೋದೇನು? ಮೇರು ಎತ್ತುವನೆಂಬ ಮುಷವಾದಿತ್ತರದಿ ವರಲಿಕೊಂಡದಕ್ಕೆ ಅವನ ಮರಳಿ ನೋಡುವರಿಗೆ ಸ್ವಾರಸ್ಯ ಎನಿಸುವುದೇ ಎಂದಿಗನ್ನ. ಶ್ರೀರಮಣ ಸರ್ವೇಶ ಗುರು ವಿಜಯ ವಿಠಲರೇಯ ಸಾರಿಗಾಣದೆ ಇದ್ದ ಸ್ವಾತಂತ್ರನು ಹೇಳಿದ್ರು. ಲೋಕದ್ದು ಹೇಳಲಿಕ್ಕೆ ಹೋಗಿ ಇನ್ನೊಂದು ಹೇಳಿಬಿಟ್ರು. ಏನು? ದೇವರು ಶುದ್ಧ ಸ್ವತಂತ್ರ, ನಾವು ಶುದ್ಧ ಅಸ್ವತಂತ್ರರು, ದೇವರು ಮಾಡಿಸಿದಂತೆ ನಾವು ಮಾಡುತ್ತೇವೆ ಅಂತ ಹೇಳಿದ್ರು. ಒಟ್ಟಾರೆ ನಮ್ಗೆ ಇಷ್ಟು ಗೊತ್ತಾಯಿತು, ನಮ್ಮ ಸುತ್ತ ವಿರಾಟ್ ರೂಪ ಇದೆ, ಆ ವಿರಾಟ್ ರೂಪದಲ್ಲಿ ನಮ್ಮೊಳಗೇನೆ 14 ಲೋಕಗಳಿವೆ, ಆ ಲೋಕಗಳು ಎಲ್ಲೆಲ್ಲಿವೆ ಅಂತ ನಿಮಗೆಲ್ಲ ಗೊತ್ತಾಯಿತು. ಇವತ್ತಂತೂ ಏನು ಮಾಡ್ಲಿಕ್ಕಿಲ್ಲ, ಊಟ ಮಾಡ್ಲಿಕ್ಕಿಲ್ಲ ಅಲ್ವಾ, ಏನು ಕುಡಿಲಿಕ್ಕಿಲ್ಲ. ಆದ್ರೆ ಒಂದು ಮಾಡ್ಲಿಕ್ಕಿದೆ, ಗ್ರಹಣ ಹಿಡಿದಾಗ ಸ್ನಾನ ಮಾಡ್ಲಿಕ್ಕಿದೆ, ಆಗ ಮುದ್ರಣಾಮ ಹಾಕ್ಲಿಕ್ಕಿದೆ, ತರ್ಪಣ ಕೊಡ್ಲಿಕ್ಕಿದೆ, ನಂತರ ಮತ್ತು ಸ್ನಾನ ಮಾಡ್ಲಿಕ್ಕಿದೆ. ಈ 3 ಕಾರ್ಯ ಮಾಡಬೇಕಲ್ಲ, ಆಗ ವಿರಾಟ್ ರೂಪ ಸ್ಮರಣೆ ಮಾಡಿ ಮಾಡಿ, ಆ ವಿರಾಟ್ ರೂಪ ಸ್ಮರಣೆ ಮಾಡಿ ಮಾಡಿದರೆ ಆಗ ನೀವು ಏನು ತರ್ಪಣ ಕೊಟ್ರೆ ಎಷ್ಟು ಫಲ ಬರಬೇಕೋ, ಸ್ನಾನ ಮಾಡಿದರೆ ಎಷ್ಟು ಫಲ ಬರಬೇಕೋ 8 ನಿಮಿಷ. ಯಾರಾದರೂ ಬ್ಲಾಂಕ್ ಚೆಕ್ ಕೊಟ್ಬಿಟ್ಟು ನಿಮಿಷ ಏನ್ ಬೇಕಾದ್ರೆ ಹಾಕೊಳ್ಳಿ ಅಂದ್ರೆ ಆ ಸೊನ್ನೆಗಳ ಪರಿಜ್ಞಾನ ಇರಬೇಕು, ಎಷ್ಟಾಗಬೇಕು ಅಂತ ನಮಗೆ ಇರಬೇಕು. ಆ ಥರ ಎಷ್ಟು ಬೇಕಾದ್ರೆ ಹಾಕೊಳ್ಳಿ, ಅನಂತ ಪುಣ್ಯ ಕೊಡ್ತಾನೆ ಭಗವಂತ. ಏನು ಸಂಶಯವಿಲ್ಲ ಅಂತ ಸ್ಟ್ಯಾಂಪ್ ಹಾಕ್ತಾ ಇದ್ದಾರೆ. ಇಷ್ಟು ಡಿಕ್ಲೇರ್ ಮಾಡೋರು ಯಾರಿರ್ತಾರೆ ನಮ್ಗೆ? ಅದು ಚೆನ್ನಾಗಿ ಹೇಳಿಕೊಡ್ತಾರೆ, ಸಿಂಪಲ್. ಏನೂ ಇಲ್ಲ, 14 ಲೋಕಗಳನ್ನ ಚಿಂತನೆ ಮಾಡಿ ಒಂದು ಸ್ನಾನ ಮಾಡೋಣ, ಮತ್ತು ತರ್ಪಣ ಕೊಡೋ ಕಾಲಕ್ಕೆ 14 ಲೋಕಗಳ ಚಿಂತನೆ ಮಾಡೋಣ, ಮತ್ತು ಸ್ನಾನ ಮಾಡಿದ ಕಾಲಕ್ಕೆ ಮಾಡೋಣ, ಬೆಳಿಗ್ಗೆದ್ದ ಕಾಲಕ್ಕೆ ಒಂದು ಸ್ನಾನ ಮಾಡಿದ ಕಾಲಕ್ಕೆ ಎಲ್ಲ ಚಿಂತನೆ ಮಾಡೋಣ, ಪೂಜಾ ಕಾಲಕ್ಕೂ ಪ್ರತಿಮಾದಲ್ಲಿ ನಮ್ಮಲ್ಲೂ ಚಿಂತನೆ ಮಾಡೋಣ. ಎಷ್ಟು ಅಲ್ಲ, ಪ್ರತಿಯೊಂದು ಸಲ ಇಷ್ಟು ಕಮಲ ಎಲ್ಲ ಮಾಡ್ತಾ ಇದ್ರೆ ತೈಮೇರಕ್ಕೆ ಹೋಗುತ್ತಲ್ಲ ಅಂದ್ರೆ ಇಲ್ಲ, ಒಂದು ಸಲ ಚಿಂತನೆ ಮಾಡಿ ಪೂರ್ಣವಾಗಿ. ಪ್ರತಿ ಸಲ ಚಿಂತನೆ ಮಾಡುವಾಗ 14 ಲೋಕಗಳು ವಿರಾಟ್ ರೂಪ. ಎಷ್ಟೊತ್ತಾಯ್ತು? ಸೆಕೆಂಡ್ ಸಾಕು. ಪ್ರತಿಮಾದಲ್ಲಿ 14 ಲೋಕಗಳು ವಿರಾಟ್ ರೂಪ ಇದೆ, ನನ್ನಲ್ಲೂ ಇದೆ. ಅದಕ್ಕೆ ಚುಟುಕಾಗಿ ಭೂಹು ಭುವ ಸ್ವಹ ಮಹ ಜನ ತಪ ಸತ್ಯಂ ತತ್ಸವಿತರವರೆಣ್ಯಂ ಪ್ರಾಣಾಯಾಮ ಮಾಡಿ ಎಲ್ಲ ಅದರಲ್ಲಿ ಬರುತ್ತೆ. ಇದನ್ನ ಲೋಕನ್ಯಾಸ ಅಂತಾರೆ. ಅಂದ್ರೆ ವಿರಾಟ್ ರೂಪವನ್ನ ಯಾಕೆ ಚಿಂತನೆ ಮಾಡಬೇಕು ಅಂದ್ರೆ ಭಾಗವತ ಉತ್ತರ ಕೊಡ್ತಾ ಇದೆ. ಕ್ರಿಯಾವಸಾನೆ ಪ್ರಯತಃ ಸ್ಮರೇತ, ಪ್ರಯತ್ನಪೂರ್ವಕವಾಗಿ ಪ್ರತಿಯೊಂದು ಕ್ರಿಯಾದಲ್ಲಿ ಇದನ್ನ ನೆನೆದೇ ಮಾಡಿ ನಿಮಗೆ ಅನಂತ ಪುಣ್ಯ ಬರುತ್ತೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು.
ಅಷ್ಟಮ ಶ್ರವಣ ನಾಳೆ ದಿವಸ ಶ್ರೀಜನ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ